पश्चिमिमां प्रसुप्ता सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्माद् ब्रह्मेन्द्ररुद्रादिदेवतानां श्रयोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम् ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎರಡನೇ ಅಧ್ಯಾಯದ ಕೊನೆಗೆ ಎಂಟು ಪದಾರ್ಥಗಳನ್ನು ತಿಳಿಬೇಕು, ಆಗ ಅವನಿಗೆ ತತ್ವಜ್ಞಾನ ಸಾಧ್ಯ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇ ಪಿಚ ಮಾಂ ತೇ ವಿದುಃ ಯುಕ್ತಚೇತಸಃ. ಎರಡು ಶ್ಲೋಕಗಳಲ್ಲಿ ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಅಧಿಯಜ್ಞನ ತಿಳಿಯುವ ಕ್ರಮ ಮತ್ತು ಪ್ರಯಾಣ ಕಾಲದಲ್ಲಿ ಜೀವ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥ ಸಮಯದಲ್ಲಿ ಪರಮಾತ್ಮನನ್ನು ತಿಳಿತಕ್ಕಂಥ ಕ್ರಮ, ಇಷ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಅವನಿಗೆ ಮೋಕ್ಷ ಅನ್ನೋ ಮಾತನ್ನು ಹೇಳಿ. ಆ ಸಮಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹಾಗಿದ್ರೆ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಗ್ಗರ್ಮ ಪುರುಷೋತ್ತಮ ಅಧಿಭೂಜಂ ಕಥಂಚ ಕಿಂ ತತ್ರ ಅಧಿದೈವಂ ಕಿಮುಚ್ಯತೆ. ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಧ್ಯಾತ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿಯಜ್ಞ ಅಂದ್ರೆ ಏನು, ಅಧಿಯಜ್ಞನ ತಿಳಿಯೋ ಕ್ರಮ ಯಾವುದು, ಮತ್ತು ಪ್ರಾಣ ಬಿಟ್ಟು ಹೋಗೋ ಸಮಯದೊಳಗೆ ಜೀವ ಯಾವ ರೀತಿ ಸ್ಮರಣೆ ಮಾಡಬೇಕು ಅಂತ ಎಂಟು ಪ್ರಶ್ನೆಗಳನ್ನು ಕೇಳಿದಾಗ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅದರಲ್ಲಿ ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮ ಅಂದರೆ ಸಾಕ್ಷಾತ್ ಭಗವಂತನೇ ಬ್ರಹ್ಮ, ಯಾವ ಕಾಲಕ್ಕೂ ನಾಶದ ಹೆಸರೇ ಇಲ್ಲ ಅಂತ ವಿಶಿಷ್ಟವಾದಂತಹ ಚೇತನ ಪರಮಾತ್ಮ. ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮ ಅಂತ ಹೇಳಿದ್ರೆ ಆ ಪದದಲ್ಲೇ ಒಂದು ಅರ್ಥ ಇದೆ, ಬ್ರಹ್ಮ ಅಂದರೆ ಪೂರ್ಣ ಅಂತರ್ಥ. ಬೃಹಂತು ಯಸ್ಮಿನ್ ಗುಣಾಹ, ಪೂರ್ಣ ಪರಮಾತ್ಮ ಪೂರ್ಣನಾಗಿದ್ದಾನೆ, ಅಕ್ಷರನಾಗಿದ್ದಾನೆ. ಯಾವುದು ಪೂರ್ಣವೋ ಅದು ನಾಶ ಹೊಂದೋ ಪ್ರಸಕ್ತಿನೂ ಇಲ್ಲ, ಅಪೂರ್ಣವಾದ ಚೇತನಕ್ಕೆ ನಾಶ ಇಲ್ಲ. ಇನ್ನು ಪೂರ್ಣವಾದ ಚೇತನ ಬ್ರಹ್ಮ ಭಗವಂತ, ಅವನಿಗೆ ನಾಶವೇ ಇಲ್ಲ. ಆ ದೃಷ್ಟಿಯಲ್ಲಿ ಅಕ್ಷರಂ ಬ್ರಹ್ಮ ಪರಮಂ, ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ಎಲ್ಲ ಜೀವರಾಶಿಯನ್ನು ಒಟ್ಟಾಗಿ ಅಧ್ಯಾತ್ಮ ಅಂತ ಕರೀತಾರೆ. ಜೀವರಾಶಿಯನ್ನು ಸಮಗ್ರವಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇದು ವಿಶೇಷವಾದಂತಹ ಅಧ್ಯಾತ್ಮ ಅಂದರೆ ಜೀವರಾಶಿ, ಜೀವರ ಗುಂಪು ಜೀವ. ಆಮೇಲೆ ಈ ಕರ್ಮ ಅಂದರೆ ಏನು ಅದಕ್ಕೆ ಹೇಳ್ತಾರೆ, ಭೂತ ಭಾವೋದ್ಭವ ಕರ ವಿಸರ್ಗ ಕರ್ಮ ಸಂಗೀತ. ಭೂತ ಭಾವ ಉದ್ಭವ ಕರ ವಿಸರ್ಗ ಕರ್ಮ ಸಂಗೀತ. ಇಲ್ಲಿ ತಿಳಿಬೇಕಾದ ಕರ್ಮ ಅಂದರೆ ಹಿಂದೆ ಹೇಳಿದಂಥ ವರ್ಣ, ಆಶ್ರಮ, ದೇಶ, ಕಾಲ ಮೊದಲಾದವರಿಗೆ ಸಂಬಂಧಪಟ್ಟ ಕರ್ಮ ಅಂತ ಏನು ಹೇಳಿದೆ ಆ ಕರ್ಮ ಬೇರೆ. ಇಲ್ಲಿ ಕರ್ಮ ಭಗವಂತನ ಕರ್ಮ ತಿಳಿದು. ಮತ್ತು ಆರ್ಟಿಸ್ಟಿನ ಕೃತಿ ಅಂದರೆ ಆರ್ಟ್ ಅದು ಅಂತ. ಆರ್ಟಿಸ್ಟ್ನ ಕೃತಿ ಹೇಗೆ ಆರ್ಟೋ ಪರಮಾತ್ಮನ ಕೃತಿ ಅಂದ್ರೇನು? ಭೂತಭಾವ ಉದ್ಭವಕರ ಸರ್ಗ, ಭೂತಗಳು, ದುರ್ಪ್ರಾಣಿಗಳು, ಬ್ರಹ್ಮಾದಿ ದೇವತೆಗಳು, ಅವರಿಗೆ ವಿಶೇಷವಾದಂಥ ದೇಹವನ್ನು ಕೊಡತಕ್ಕಂಥ ಪರಮಾತ್ಮನ ವ್ಯಾಪಾರ ಇದೆಯಲ್ಲ, ಅದನ್ನ ಈ ಕರ್ಮ ಅಂತ ಕರೀತಾರೆ. ಪರಮಾತ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ನಾಲ್ಕು ರೂಪ ಸ್ವೀಕಾರ ಮಾಡ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಅಂತ ಹೇಳಿ ಆ ನಾಲ್ಕು ರೂಪಗಳಿಂದ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ, ಸಂಕರ್ಷಣ ರೂಪದಿಂದ ಲಯ, ಅನಿರುದ್ಧ ರೂಪದಿಂದ ಸ್ಥಿತಿ, ವಾಸುದೇವ ರೂಪದಿಂದ ಮೋಕ್ಷ. ಈಗ ನಾಲ್ಕನ್ನು ಕೊಡ್ತಕ್ಕಂಥ ರೂಪಗಳು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಡ್ತಾ ಹೋದರೆ ಭಗವಂತನ ಕರ್ಮ ಎಂಥದ್ದು ಅಂತ ತಿಳಿಯುತ್ತೆ. ಭಗವಂತನ ಕರ್ಮ ಸಾಮಾನ್ಯವಾದ ಅಂಥ ಕರ್ಮ ಜಗತ್ತು ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ? ನಾವು ಮಾಡಬೇಕಾದ ನಿತ್ಯ ನೈಮಿತ್ತಿಕ ಕರ್ಮ ಮಾಡಲಿಕ್ಕೆ ನಮಗೆ ಅದಾಗಲ್ಲ ಇದಾಗಲ್ಲ ಅಂತ ಕಾರಣ ಹೇಳುತ್ತೇವೆ. ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಪರಮಾತ್ಮ ಮಾಡ್ತಾನಲ್ಲ, ಏನು ಆಶ್ಚರ್ಯ! ವಿಸರ್ಗ, ವಿವಿಧ ಸರ್ಗ, ಅನೇಕ ತೆರನಾದ ಸೃಷ್ಟಿ ಅದು. ಒಂದು ಮಹತ್ತತ್ವಾದಿಗಳ ಸೃಷ್ಟಿ ಒಂದು ಕಡೆಗೆ, ಬ್ರಹ್ಮಾದಿಗಳ ಸೃಷ್ಟಿ ಒಂದು ಕಡೆಗೆ, ಮತ್ತು ಋಷಿಗುಣಿಗಳಿಂದ ಮತ್ತೆ ಸೃಷ್ಟಿ ಮುಂದುವರಿಸೋದು, ಮತ್ತೆ ಎಲ್ಲಿ ಸೃಷ್ಟಿ ಮುಂದುವರೆದಾಗಲೂ ಮತ್ತೆ ತಾನು ನಿಂತು ವಿಶೇಷವಾದಂಥ ಕಾರ್ಯವನ್ನು ಮಾಡೋದು, ಒಂದೇ ಎರಡೆ. ಭಗವಂತನ ಸೃಷ್ಟಿ ತೀರ ವಿಚಿತ್ರವಾದದ್ದು. ಅದು ನಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿಂದ. ಭಗವಂತನ ಯಾವುದೋ ವಾಚ್ ಮಾಡಿರ್ತಾರೆ, ವಾಚ್ ಕಟ್ಕೊಂಡು ನಮಗೆ ಗೊತ್ತು ಹೇಗೆ ಮಾಡ್ತಾರೆ, ನಮಗೇನು ಗೊತ್ತು? ಅದನ್ನು ವಾಚ್ ಮಾಡೋದು ನಮಗೆ ಬರೋದಿಲ್ಲ. ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಊಟ ಮಾಡಲಿಕ್ಕೆ ಗೊತ್ತಿರುತ್ತೆ, ಅಡುಗೆ ಗೊತ್ತಿರೋದಿಲ್ಲ. ಯಾವುದೋ ಸ್ವೀಟ್ ಹೇಗೆ ಮಾಡಿದ್ದಾರೆ ಅಂತ ಜಿಜ್ಞಾಸೆ ಮಾಡಿದ್ದೇ ಮಾಡಿದ್ದೇನೆ. ಜಗತ್ತಿನಲ್ಲಿ ಉಪಯೋಗಿಸ್ತಕ್ಕಂಥ ಎಷ್ಟು ಪದಾರ್ಥ ನಮಗೆ ಮಾಡಲಿಕ್ಕೆ ಬರುತ್ತೆ ಮೊದಲು? ಇವತ್ತು ವಾಚ್ ಮಾಡಲಿಕ್ಕೆ ಬಂದ್ರೆ ಉಳಿದ ಮಾಡಕ್ಕೆ ಬರುತ್ತೇನಿಲ್ಲ, ಗಡಿಗೆ ಮಾಡಕ್ಕೆ ಬರೋದಿಲ್ಲ, ತುಂಬಾ ಗಡಿಗೆ ಬರುತ್ತೆ, ವಾಚ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಒಂದೊಂದನ್ನು ಯೋಚನೆ ಮಾಡ್ತಾ ಹೋದರೆ ಆಗ ದೇವರ ಮಹಿಮೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಒಂದೊಂದನ್ನು ಮಾಡೋದಕ್ಕೆ ನಾವು ಎಷ್ಟೋ ಹಬ್ಬ ಅಂತ ಆಶ್ಚರ್ಯ ಪಡೋದಾದರೆ, ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಆತನ ಸೃಷ್ಟಿ ಮಹಿಮೆನೆ ಎಷ್ಟಿರಬೇಕಾದ್ರೆ ಇನ್ನು ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಷ್ಟಿರಬೇಕೆನ್ನು ಯೋಚನೆ ಮಾಡಿ. ಇದು ಸೃಷ್ಟಿಯ ಕ್ರಮ. ಲಯ ಸಾಮಾನ್ಯ ಅಲ್ಲ, ಮತ್ತೆ ಲಯ ಮಾಡೋದು ಸಾಮಾನ್ಯ ಅಲ್ಲೇ ಇಲ್ಲ. ಎಷ್ಟೋ ಜನ ನೋಡ್ತಾರೆ ಮನೆಯೊಳಗೆ, ತುಂಬ ಕಷ್ಟಪಡ್ತಿರ್ತಾರೆ, ಅವ್ರು ನೋಡಿ ಬದುಕೋ ಸಂಭವ ಇರೋದೇ ಇಲ್ಲ. ಅವರು ಅನ್ಕೋತಾರೆ ಸತ್ತೋಗಬಾರದೆ ಅನ್ಕೋತಾರೆ, ಪಾಪ ನೋಡೋರು ಪಾಪ ಇವರು ಸಾಯಬಾರದೆ ಅನ್ಕೋತಾರೆ. ಆದ್ರೆ ಇವ್ರು ಕೊಲ್ಲಾಗಿಲ್ಲ, ಕೊಂದ್ರೆ ಕೊಲೆ ಆಗಿಬಿಡುತ್ತೆ, ಆಮೇಲೆ ಕೊಂದ್ರೆ ಕೊಲೆ ಆಗುತ್ತೆ. ಅವರು ಸಾಯ್ತಾ ಇಲ್ಲ, ಏನ್ ಮಾಡ್ಬೇಕಾಗ? ಬದುಕ್ಸಕ್ ಬರೋದಿಲ್ಲ, ಅದು ಸಾಯಿಸ್ಲಕ್ಕೂ ಬರೋದಿಲ್ಲ ಮನುಷ್ಯನಿಗೆ. ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡ್ರೆ ಲಯ ನಮ್ಮ ಕೈಯಲ್ಲಿಲ್ಲ. ಅದೆಲ್ಲ ಬಿಟ್ಟು ಬಿಡಿ, ಒಂದು ಪದಾರ್ಥ ಸೃಷ್ಟಿ ಮಾಡಿದ್ದನ್ನು ಸಾಯಿಸೋದ ಸುಲಭನ? ಧೃತರಾಷ್ಟ್ರನಿಗೆ ಮಕ್ಕಳೇ ಸಮಸ್ಯೆ ಆದರೂ ನಾಶ ಮಾಡೋ ಸಾಧ್ಯವಾಯ್ತಾ? ಕಂಸಾದಿಗಳ ನಾಶಕ್ಕೆ ಭಗವಂತನೇ ಬರಬೇಕಾಯ್ತು, ಯಾರಿಗೆ ಸಾಧ್ಯವಾಯ್ತು? ಅದೆಲ್ಲ ಕೂಡ ಹೋಗಲಿ. ಇವತ್ತು ವಿಜ್ಞಾನ ಎಷ್ಟೋ ಪದಾರ್ಥ ಕಂಡು ಡೆಸ್ಟ್ರಾಯ್ ಮಾಡೋಕ್ಕಾಗತ್ತಾ? ಇವತ್ತು ಪ್ಲಾಸ್ಟಿಕ್ ಮಾಡಿದ್ರೆ ಪ್ಲಾಸ್ಟಿಕ್ ನಾಶ ಮಾಡೋದು ಎಷ್ಟು ಕಷ್ಟ ಆಗಿಬಿಟ್ಟಿದೆ, ನಾಶ ಮಾಡೋದು ಎಷ್ಟು ಕಷ್ಟ, ಜಗತ್ತಿಗೆ ಸಮಸ್ಯೆ ಆಗುತ್ತೆ ನಾಳೆ. ನಾನು ಯೋಚನೆ ಮಾಡ್ತಾ ಹೋದರೆ ನಾಶ ಅನ್ನೋದನ್ನು ಪೂರ್ತಿ ನಾಶ ಮಾಡಬೇಕಾದ್ರೆ ಭಗವಂತನಿಗೆ ಸಾಧ್ಯ. ನಮ್ಮ ಜೀವನದಲ್ಲಿ ನೋಡಿ, ಎಲೆ ಹಾಕ್ತಾರೆ, ಬಡಿಸ್ತಾರೆ, ಎಲೆ ತೆಗಿಬೇಕಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ? ಬಡಿಸ್ಬೇಕಾದ್ರೆ ಎಲ್ಲ ಹಾಕೊಂಡ್ಬಿಡ್ತಾರೆ, ಪಾಪ ತಮ್ಮೆಲೆ ತಾವು ಹಾಕೋತಾರೆ, ತಿಟ್ಕೊಂಬೋಣ ಎದ್ದೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗಿಬಿಡ್ತಾರೆ, ಎಷ್ಟು ಸಮಸ್ಯೆ, ಕ್ಲೀನ್ ಮಾಡೋದೇ ಭಾರಿ ಪ್ರಾಬ್ಲಮ್. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಲಯ ಸಾಮಾನ್ಯ ಅಲ್ಲ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಇಡೀ ಜಗತ್ತನ್ನು ಲಯ ಮಾಡಬೇಕು. ಒಂದು ಸಮಾರಂಭ ಅರೇಂಜ್ ಮಾಡೋದ ಮೇಲೆ ಅದನ್ನು ವಾಪಸ್ ಕೊಡೋ ಪ್ರೊಸೆಸ್ ಸಾಮಾನ್ಯ ಪ್ರೊಸೆಸ್ ಅಲ್ಲ, ಭಾರಿ ಕಷ್ಟ. ಇದು ಅರ್ಥ ಮಾಡಿಕೊಂಡವರಿಗೆ ಭಗವಂತನ ವ್ಯವಸ್ಥೆ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಬೇಕು. ಒಂದು ಸೃಷ್ಟಿಯ ಪ್ರೋಸೆಸ್ಸೇ ಒಂದು ಪ್ರೋಸೆಸ್, ಲಯದ್ದೇ ಒಂದು ಪ್ರೋಸೆಸ್, ಮತ್ತೆ ಯಾರ ಮೇಲೆ ಪರಮಾತ್ಮ ಡಿಪೆಂಡ್ ಆಗಿಲ್ಲ. ತಥಾ ಜನ್ಮಾದ್ಯಶ್ಯ ಯತಃ ಓಂ, ತನ್ನ ಕರ್ಮ ತಾನೇ ಮಾಡ್ತಾನೆ. ಇದೆಲ್ಲ ಚಿಂತನೆ ಮಾಡ್ತಾ ಹೋಗೋದು ಒಳ್ಳೆ ಜ್ಞಾನ ಅನ್ಸುತ್ತೆ ಅಂತ ಹೇಳ್ತಾರೆ. ನಿಜವಾದ ಜ್ಞಾನ ಅಂದ್ರೆ ದೇವ್ರ ಬಗ್ಗೆ ತಗೊಂಡು ಏನ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಯಾವ್ದನ್ನು ಓದಿದ್ರೆ ಜ್ಞಾನ ಅಂತ ಕರಿತೀರಿ? ವಿಶ್ವದ ಸೃಷ್ಟ್ಯಾದಿಗಳನ್ನು ಭಗವಂತ ಹೇಗೆ ಮಾಡ್ತಾನೆ ಅಂತ ವಿವರಣೆ ಮಾಡ್ತಾರಲ್ಲ, ಎಷ್ಟು ಅದ್ಭುತವಾದ ಜ್ಞಾನ ಪ್ರಕಾರ ಇದು. ಒಂದು ದೇವರ ವಿಶೇಷವಾದಂಥ ಮಹಿಮೆಯ ಚಿಂತನೆ ತಿಳಿದವನನ್ನ ಯಾವ ಮಟ್ಟಕ್ಕೆ ಎತ್ತಿತ್ತು. ಒಂದೊಂದು ಸಬ್ಜೆಕ್ಟ್ ಓದಿದ್ರೆ ಅವನು ದೊಡ್ಡ ದೊಡ್ಡ ಪೋಸ್ಟ್ ಹೋಗ್ಬೇಕಾದ್ರೆ ಎಲ್ಲವನ್ನೂ ಬಲ್ಲ ಭಗವಂತ ಹೇಗಿರಬೇಕು ಅಂಥವನ್ನು ಅರ್ಥ ಮಾಡಿಕೊಳ್ಳೋ ಬ್ರಹ್ಮವಿದ್ಯೆ ಅಂದ್ರೆ ಸಾಮಾನ್ಯವಾದ ವಿದ್ಯೆಯಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್, ವಿದ್ಯೆಗಳ ರಾಜ, ವಿದ್ಯೆಗಳ ರಾಜ. ಜಗತ್ತನ್ನು ಸ್ಟಡಿ ಮಾಡಲಿಕ್ಕೆ ವಿಜ್ಞಾನ ಹೊರಟ್ರೆ, ಜಗನ್ನಾಥನಾದ ಭಗವಂತನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶಾಸ್ತ್ರ ಹೊರಟಿದೆ. ಇಷ್ಟು ಅದರಿಂದ ತತ್ವಶಾಸ್ತ್ರಕ್ಕೆ ಅಷ್ಟು ಮಹತ್ವ ಇರೋದು. ಭೌತಿಕವಾದ ಶಾಸ್ತ್ರಗಳೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಈ ತತ್ವಜ್ಞಾನದ ಈ ತತ್ವಶಾಸ್ತ್ರ ಮಾಡ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೂತ ಭಾವ ಉದ್ಭವಕರ ವಿಸರ್ಗ ಕರ್ಮ ಸಂಗೀತ. ಇನ್ನು ಮುಂದೆ ಅಧಿಭೂತ ಅಂದ್ರೇನು? ಅಧಿಭೂತಂ ಕ್ಷರೋಭಾವ. ಈ ಜಲ ಪದಾರ್ಥಗಳೆಲ್ಲ ಅಧಿಭೂತಗಳು ಅಂತ ಕರೆದು, ದೇಹಾದಿಗಳು ಏನುಂಟು ಜೀವನಿಗೆ ಅವೆಲ್ಲ ಕೂಡ ಅಧಿಭೂತಗಳು, ಜಡ ಪದಾರ್ಥಗಳು. ದೇವರು, ಜೀವರಾಶಿ, ಆಮೇಲೆ ಭಗವಂತನ ಸೃಷ್ಟಿಯಾದ ವ್ಯಾಪಾರ ಮತ್ತು ಜಡಪ್ರಪಂಚ ನಾಲ್ಕರ ಪರಿಜ್ಞಾನ ಆಯಿತು. ಅದಕ್ಕೆ ಅಧಿಭೂತದ ಜ್ಞಾನ ಬಂತು. ಎಲ್ಲ ಮುಕ್ತಿಗೆ ಸಾಧನವಾದದ್ದು ಭಗವಂತ ಹೇಳಿದ. ಇನ್ನು ಮುಂದೆ ಅಧಿದೈವ ಅಂದ್ರೆ ಏನು? ಅಧಿದೈವ ಅಂದ್ರೆ ಏನು? ಪುರುಷಶ್ಚಾಧಿದೈವಕಂ ಅಧಿದೈವತಂ ಪುರುಷಶ್ಚ ಅಧಿದೈವತಂ. ಪುರುಷ ಅಂದ್ರೆ ಹಿಂದೆ ಜೀವ ಅಂತ ಹೇಳಿದ್ರಲ್ಲ, ಜೀವರಿಗೆಲ್ಲ ನಿಯಾಮಕನಾದಂಥ ಜೀವ ಇದ್ದಾನೆ ಮತ್ತು ಜೀವೋತ್ತಮ ಇದ್ದಾರೆ. ಅವರಿಬ್ಬರನ್ನು ಸೇರಿ ಅಧಿದೈವ ಅಂತ ಕರೆದಿದ್ದಾರೆ. ಜೀವೋತ್ತಮ ವಾಯುದೇವರಾದ್ರಿಂದ, ವಾಯುದೇವರು ಮುಂದೆ ಬ್ರಹ್ಮ ಪದವಿ ಬರ್ತಾರಾದ್ರಿಂದ ಬ್ರಹ್ಮದೇವರು ಅಧಿದೈವತೆ ಅಂತ ಅವ್ರಿಗೆ ಹೆಸರು. ಬ್ರಹ್ಮದೇವರಿಗೆ ಅಧಿದೈವ ಅಂತ ಕರೀತಾರೆ. ಮತ್ತು ಜೀವರಿಗೆಲ್ಲ, ಜೀವರಾಶಿಗೆಲ್ಲ ಅಭಿಮಾನಿ ದೇವತೆ ಅಂದರೆ ಸಂಕರ್ಷಣ ಶೇಷ, ಆತನು ಕೂಡ ಅಧಿದೈವ ಶಬ್ದ ವಚನಾದವನು. ಹೀಗೆ ಅಧಿದೈವ ಶಬ್ದಕ್ಕೆ ಎರಡು ಅರ್ಥಗಳು ಉಂಟು. ಬ್ರಹ್ಮ ಮತ್ತು ಸಂಕರ್ಷಣ ಅಂದರೆ ಭೂಮಿಯನ್ನು ಹೊತ್ತಂಥ ಶೇಷದೇವರು. ಹೀಗೆ ಅಧಿದೈವದ ಅರ್ಥ ಆಯಿತು. ಇನ್ನು ಅಧಿಯಜ್ಞ ಅಂದರೆ ಯಾರು? ಅಧಿಯಜ್ಞ ಅಂದರೆ ಯಾರು ಅಂದರೆ ಭಗವಂತ ಹೇಳ್ತಾರೆ, ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂವರ. ಈ ದೇಹದೊಳಗೆ ಅಧಿದೈವನಾಗಿ ನಾನೇ ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ಮುಂದೆ ತಾನೇ ಹೇಳ್ತಾರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ದೇಹದ ಹೃದಯ ಭಾಗದೊಳಗೆ ಭಗವಂತ ನೆಲೆಸಿದ್ದ. ಅಧಿದೈವ ಅಂದ್ರೆ ಅಧಿದೈವ. ಇವತ್ತು ಒಂದೊಂದು ಇದಕ್ಕೆ ಮುಖ್ಯಸ್ಥ ಯಾರು ಅಂತ ಕೇಳ್ತಾರಲ್ಲ, ಹಾಗೆ ಒಂದು ಸಂಸ್ಥೆಗೆ ಮುಖ್ಯಸ್ಥ ಹೇಗೋ ದೇಹಕ್ಕೆ ಮುಖ್ಯಸ್ಥ ಯಾರು ಅಂದ್ರೆ ಭಗವಂತ. ಆ ರೂಪಕ್ಕೆ ಅಧಿಯಜ್ಞ ರೂಪ ಅಂತ ಕರೀತಾರೆ. ಆ ಮೂಲಕವಾಗಿ ಭಗವಂತನ ಚಿಂತನೆ ಮಾಡಬೇಕು. ಭಗವಂತನ ಚಿಂತನೆಯನ್ನು ಒಳಗೂ ಮಾಡಬೇಕು, ಹೊರಗೂ ಮಾಡಬೇಕು. ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆ ಹೊರಗಿರ್ತಕ್ಕಂಥ ರೂಪಕ್ಕೆ ಪುರುಷ ರೂಪ ಅಂತ ಹೆಸರು, ಒಳಗಿರ್ತಕ್ಕಂಥ ರೂಪಕ್ಕೆ ಈಶ್ವರ ರೂಪ ಅಂತ ಹೆಸರು. ಅದಕ್ಕೆ ಈಶ್ವರ ಸರ್ವದೇಹಾನಾಂ ಅಂತೇಳಿ ಆ ದೃಷ್ಟಿಯಲ್ಲಿ ಆ ರೂಪವನ್ನು ಅಧಿಯಜ್ಞ ರೂಪ ಅಂತಲೂ ಕರೀತಾರೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಯಜ್ಞ ಅಂತ ಮಾಡಬೇಕು. ಅಧಿಯಜ್ಞ ಅಂದ್ರೆ ಏನು? ಯಜ್ಞದ ದೇವತೆ ಅಂತ, ಯಜ್ಞ ಪ್ರತಿಪಾದ್ಯ ದೇವತೆ. ಯಜ್ಞೋ ಯಜ್ಞಭೃತ್ ಯಜ್ಞಕೃತ್ ಯಜ್ಞ ಅಂತ ಹೇಳ್ತೇವಲ್ಲ, ಹಾಕಿ ಯಜ್ಞದ ಅಧಿದೇವತೆ ಯಾರು ಅಂದರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮ. ಎಲ್ಲಿದ್ದಾನೆ? ನಮ್ಮ ದೇಹದಲ್ಲೇ ಇದ್ದಾನೆ. ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂವರ. ದೇಹದೊಳಗೆ ಅಧಿಯಜ್ಞನಾಗಿ ನಾನೇ ಇದ್ದೇನೆ ಅಂತ ಭಗವಂತ ಹೇಳಿದ. ಆ ರೀತಿ ದೇವರನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋ ಸಂಭವನೇ ಇಲ್ಲ, ಮೋಕ್ಷಕ್ಕೆ ದಾರಿಯಾಗುತ್ತೆ ಅಂತೇಳಿ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇವರು ಎಲ್ಲೋ ಕಂಡ್ರೆ ದೇವರನ್ನು ಕಂಡ ಹಾಗಲ್ಲ, ನಮ್ಮ ದೇಹದಲ್ಲಿ ಭಗವಂತ ನಿಯಾಮಕನಾಗಿದ್ದಾನೆ. ಆ ರೂಪದ ಸಾಕ್ಷಾತ್ಕಾರವನ್ನು ಮಾಡಬೇಕು. ಹೊರಗೆ ಕಾಣೋದು, ಒಳಗೆ ಕಾಣೋದು, ಅದು ಹಿಂದೆ ಹೇಳಿದೆ. ನಮಗೆ ಗಾಳಿ ಹೊರಗೂ ಇದೆ, ಒಳಗೂ ಇದೆ. ಹೊರಗೆ ಗಾಳಿ ಇಲ್ಲವರು ಬದುಕೋದಿಲ್ಲ, ಒಳಗೆ ಗಾಳಿ ಇಲ್ಲದವರು ಬದುಕೋದಿಲ್ಲ. ಹೊರಗೂ ಗಾಳಿ ಇರಬೇಕು, ಒಳಗೂ ಗಾಳಿ ಇರಬೇಕು. ಡೆಡ್ ಬಾಡಿ ಇದೆ, ಹೊರಗೆ ಗಾಳಿ ಇದೆ, ಏನು ಪ್ರಯೋಜನ ಇಲ್ಲ. ಹಾಗೆ ಡೆಡ್ ಬಾಡಿನೇ, ಇನ್ನು ಒಳಗೆ ಗಾಳಿ ಇದೆ, ಎಲ್ಲ ಬ್ಲಾಕ್, ಉಸಿರುಗಟ್ಟಿಬಿಟ್ಟೆ, ಸತ್ತೋಗ್ಬಿಡ್ತಾ ನಮಗೆ. ಅದು ಎರಡೂ ಇರಬೇಕು ನಮಗೆ. ಭಗವಂತ ಹೊರಗೆ ಒಳಗೆ ನಿಂತು ನಮ್ಮನ್ನು ಕಾಪಾಡುತ್ತಿದ್ದ. ಆ ದೃಷ್ಟಿಯಲ್ಲಿ ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಷ್ಟ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರು ಎಷ್ಟು ರೂಪ ಇರಬೇಕು ಯೋಚನೆ ಮಾಡಿ. ಹೊರಗಿದ್ದಾನೆ, ಆಕಾಶದಷ್ಟು ವ್ಯಾಪ್ತಿ ಇದೆ, ಅಷ್ಟು ವ್ಯಾಪ್ತನಾಗಿರಬೇಕು ಭಗವಂತ. ಮಹತೋ ಮಹೀಯಾನ್, ಅಷ್ಟು ದೊಡ್ಡ ರೂಪ. ಆಮೇಲೆ ಎಷ್ಟು ಜನಗಳಿದೆ, ಅನಂತಾನಂತ ಜೀವರಾಶಿಗಳಿದ್ದಾರೆ. ಮುಕ್ತರಿದ್ದಾರೆ, ಅಮುಕ್ತರಿದ್ದಾರೆ, ಈಗ ಸಾಧನೆ ಮಾಡೋ ಜೀವರಿದ್ದಾರೆ, ಸೃಜ್ಯರಾಗಲು ಇನ್ನು ಸೃಷ್ಟಿ ಬರೋರಿದ್ದಾರೆ. ಅಷ್ಟು ಜನಗಳ ಒಳಗೆ ಭಗವಂತ ಇದ್ದಾನಲ್ಲ, ಏನು ಸಾಮರ್ಥ್ಯ! ಎಷ್ಟು ಜನದೊಳಗೆ ಪರಮಾತ್ಮ ಇರಬೇಕು, ಎಷ್ಟು ವ್ಯಾಪ್ತಿ ಅದು! ಒಂದು ಎರಡು ಮೂರು ಪದಾರ್ಥ ಪರಮಾತ್ಮ ಜನ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಓ, ಭಾರಿ ಗಾಬರಿ ಆಗಿಬಿಡ್ತಾನೆ. ಅಂತ ಹೊತ್ತಿನೊಳಗೆ ಪ್ರತಿಯೊಬ್ಬ ಜೀವರ ಒಳಗೆ ನಿಂತು ನಿಯಮನ ಮಾಡ್ತಾರೆ ಅಂದರೆ ದೇವರ ಮಹಿಮೆ ತೀರ ವಿಚಿತ್ರವಾದ ಮಹಿಮೆ. ಅಧಿಯಜ್ಞ ಅಹಮೇವಾತ್ರ. ಅದಕ್ಕೆ ಒಳಗಿನ ಗಾಳಿ ಪ್ರಾಣದೇವರು, ಹೊರಗಿನ ಗಾಳಿ ವಾಯು. ಮತ್ತು ಹೊರಗಿನ ಪ್ರಾಣವಾಯುವನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸತ್ತವನು ಬದುಕಲು ಸಾಧ್ಯನೇ ಇಲ್ಲ. ಯಾವ ವಿಜ್ಞಾನ ಬದುಕುತ್ತೆ ಅದನ್ನು? ಪ್ರಾಣ ಹೋಗಿದೆ, ಒಳಗಿನ ಪ್ರಾಣ ಇಲ್ಲ, ಕೊಳ್ಳೋಕ್ಕಾಗೋದೇ ಇಲ್ಲ. ಹೊರಗೆ ಗಾಳಿ ಇಲ್ಲ, ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಾಳಿ ಸೃಷ್ಟಿ ಮಾಡೋಕ್ಕಾಗತ್ತಾ? ದೇವರು ಕೊಟ್ಟಿರೋದನ್ನು ಉಪಯೋಗಿಸ್ಬೇಕಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಒಳಗಿನ ಅಲ್ಲಿ ಪ್ರಾಣದೇವರು ಒಳಗೂ ಇದ್ದಾರೆ, ಹೊರಗೂ ಹೇಗಿದ್ದಾರೋ ಅವರೊಳಗೂ ಭಗವಂತ ಇದ್ದಾನೆ. ಮತ್ತೆ ಪ್ರಾಣದೇವರ ಒಳಗೂ ಭಗವಂತ ಇದ್ದು ನಮ್ಮ ದೇಹದಲ್ಲಿದ್ದಾನೆ, ಮತ್ತು ದೇಹದ ಹೊರಗೂ ಇದ್ದು ನಿಯಾಮಕನಾಗಿದ್ದಾನೆ. ಇದು ಭಗವಂತನ ಮಹಿಮೆ ಅಂತ ಹೇಳುತ್ತಾ ಅಧಿಯಜ್ಞ ಅಹಮೇವಾತ್ರ. ನೋಡಿ, ಬ್ರಹ್ಮ ಅಂದ್ರೆ ಹೀಗೆ ಅಂತ ಹೇಳಿದ, ಅಧಿಯಜ್ಞ ತಾನೇ ಅಂತ ಹೇಳಿದ. ಎರಡೂ ತಾನೇನೆ, ಎರಡು ರೂಪಗಳು ತಂದೆ ರೂಪಗಳು. ಈಗ ಹೊರಗಿನ ಮತ್ತು ಒಳಗಿನ ರೂಪಗಳ ಚಿಂತನೆಯ ಕ್ರಮವನ್ನು ಪರಮಾತ್ಮ ಹೇಳಿ ದೇಹೇ ದೇಹಭೃತಾಂ ವರ. ದೇಹ ಅದಕ್ಕೆ ಎರಡು ಅರ್ಥವನ್ನು ಮಾಡ್ತಾನೆ. ದೇಹಭೃತಾಂ ದೇಹೇ ಅಧಿಯಜ್ಞ ಹಾಮೇವ. ದೇಹಭೃತಾಂ ದೇಹೇ, ದೇಹವನ್ನು ಹೊಂದಿರತಕ್ಕಂಥ ಜೀವರೇನಿದ್ದಾರೆ ಅವರ ದೇಹೇ ದೇಹದೊಳಗೆ ಅಧಿಯಜ್ಞ ಅಹಮೇವ ಅತ್ರ. ನಾನೇ ಅಧಿಯಜ್ಞನಾಗಿದ್ದೇನೆ ಒಂದರ್ಥ. ದೇಹಭೃತಾಂ ವರ ಅರ್ಜುನ ಸಂಬೋಧನೆ ಬೇರೆ. ಹೇ ದೇಹಭೃತಾಂ ವರ, ಎಲ್ಲರಿಗೂ ಇದ್ದೇನೆ, ಎಲ್ಲರಿಗೂ ಹೇಳೋದಿಲ್ಲ, ಆದರೆ ನಿನ್ನಂಥವ್ರು ಹೇಳ್ತೇನೆ ಅಂತ ಹೇಳಿ. ದೇಹಭೃತಾಂ ವರ, ಯಾರು ಶ್ರೇಷ್ಠವಾದ ರೀತಿಯಲ್ಲಿ ದೇಹದ ಮಹತ್ವ ತಿಳಿದಿರ್ತಾರಲ್ಲ ಅಂಥ ಜನಗಳು ದೇಹಭೃತಾಂ ವರರು. ದೇಹ ಹೊಂದಿರತಕ್ಕದಲ್ಲಿ ಶ್ರೇಷ್ಠರವರು. ದೇಹ ಹೊಂದೋದು ಬೇರೆ, ಶ್ರೇಷ್ಠ ದೇಹ ಹೊಂದೋದು ಬೇರೆ. ವೆಹಿಕಲ್ಲಿದೆ, ಟೂ ವೀಲರ್ ಇದೆ, ಸೈಕಲ್ ಇದೆ, ಎಷ್ಟು ಡಿಫ್ರೆನ್ಸ್? ವೆಹಿಕಲ್ಲೇ ಸೈಕಲ್ ಇದೆ. ಹೌದಾ ಅಂದ್ಬಿಡ್ತಾರೆ. ಏ ಟೂ ವೀಲರ್ ಇದೆ, ಸಮಸ್ಯೆಗಳು ಬೇಕಾದಷ್ಟು, ಗಾಳಿ ಬೆಳಕು ಎಲ್ಲ ಏರ್ ತಪ್ಪಿಸಕ್ಕಾಗೋದಿಲ್ಲ. ಅದನ್ನು ಫೋರ್ ವೀಲರ್ ಇದೆ, ಕಾರ್ ಇದೆ ಅಂತ ಹೇಳಿದ್ದಾರೆ. ವೆಹಿಕಲ್ ಚೇಂಜ್ ಆಯಿತು ಮತ್ತೆ. ಇನ್ನು ಇಂಪೋರ್ಟೆಡ್ ಕಾರ್ ಇದೆ, ಇನ್ನೂ ಖುಷಿ ಆಯ್ತವೆ. ಫುಲ್ಲಿ ಏರ್ ಕಂಡೀಷನ್, ಎಷ್ಟು ಖುಷಿ ಆಯ್ತು. ಮತ್ತು ಮನುಷ್ಯ ದೇಹ ಅಂದ್ರೆ ಅಂಥ ದೇಹ ಅದು, ಒಂದು ಸಾಮಾನ್ಯ ವೆಹಿಕಲ್ ಅಲ್ಲ. ಬೇರೆ ಪ್ರಾಣಿಗಳದೆಲ್ಲ ಒಂದೊಂದು ಟೈಪ್ ವೆಹಿಕಲ್ಗಳಷ್ಟೇ. ಮನುಷ್ಯ ದೇಹ ಅಂದ್ರೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಇಷ್ಟು ವಿಶಿಷ್ಟವಾದಂಥ ದೇಹ ಮನುಷ್ಯ ದೇಹ. ನಮ್ಮ ದೇಹದ ಬೆಲೆನೇ ನಮಗೆ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸಾಯ್ತಾರೆ ನೋಡಿ ಜನ, ಎಷ್ಟು ಹುಚ್ಚರಿರ್ಬೇಕು ಅವರೆಲ್ಲ ಕೂಡ. ದೇಹದ ಬೆಲೆ ಗೊತ್ತಿದ್ರೆ ಸಾಯ್ತಿದ್ರೆ ಹಾಗೆಲ್ಲ ಕೂಡ. ಕೋಟಿ ರೂಪಾಯಿ ಹೋಯ್ತು ಅಂತ ತಿಳ್ಕೊಮಣ. ಆದರೆ ಕೋಟಿ ರೂಪಾಯಿಗಿದ್ದ ದೇಹ ದೊಡ್ಡದು. ಕೋಟಿ ರೂಪಾಯಿ ಹೋಯ್ತು ದೇಹ ಬಿಡ್ತಾನಲ್ಲ, ಕೋಟಿ ರೂಪಾಯಿ ಬರಲಿಲ್ಲ, ಜೊತೆ ದೇಹನು ಹೋಯ್ತು ಅಷ್ಟೇ, ಏನು ಪ್ರಯೋಜನ ಅದರಿಂದ? ಜಾಣತನ ದಡ್ಡತನ ಅದು ಒಂದು. ಆದ್ದರಿಂದ ಜಗತ್ತಿನೊಳಗೆ ಯಾವ ಲಾಸು ಕೂಡ ನಮ್ಮ ದೇಹಕ್ಕಿಂತ ದೊಡ್ಡದಲ್ಲ. ಆದ್ದರಿಂದ ದೇಹ ಸಂರಕ್ಷಣೆ ದೊಡ್ಡದು. ಆದರೆ ಸಂರಕ್ಷಣೆ ಮೆಕ್ಯಾನಿಕಲೇ ಮಾಡಿ ಉಪಯೋಗ ಇಲ್ಲ. ಕಾರ್ ಮೇಂಟೆನೆನ್ಸ್ ಅಂದ್ರೇನು? ಉಪಯೋಗಿಸ್ತಾ ಇರೋದು ಮೇಂಟೆನೆನ್ಸ್ ಅಲ್ಲ. ಉಪಯೋಗಿಸ್ತಾ ಇದಿಲ್ಲ ಸರ್, ಎಷ್ಟು ಫೈನ್ ಇಟ್ಟುಕೊಂಡಿದ್ದೀನಿ ಕಾರ್ ಅಂತ ಕೇಳಿದರೆ, ಹಾಗಿದ್ರೆ ನಿನ್ನ ಕಾರ್ ನನಗೆ ಬೇಡ, ಇದು ಒಳಗೆ ಕೆಟ್ಟೋಗಿರುತ್ತೆ ಅಂತ. ಒಳಗೆ ಕೆಟ್ಟೋಗಿಬಿಟ್ಟಿರುತ್ತೆ, ಕೆಲಸಕ್ಕೆ ಬರೋದೇ ಇಲ್ಲ. ಉಪಯೋಗಿಸಿ ಮೇಂಟೈನ್ ಮಾಡಬೇಕು. ಉಪಯೋಗಿಸೋ ಮೇಂಟೆನೆನ್ಸಿನ ಪರ್ಪಸ್ ಉಪಯೋಗಿಸೋಕ್ಕೆ ಹೊರತು ಸುಮ್ಮನೆ ಇಡಲಿಕ್ಕಲ್ಲ. ದೇಹ ಮೇಂಟೈನ್ ಮಾಡೋದು ಅಂದ್ರೆ ಏನು? ಏನು ವ್ರತ ಮಾಡೋದಿಲ್ಲಪ್ಪ, ಏನು ಉಪವಾಸ ಮಾಡೋದಿಲ್ಲ, ಏನು ಓದೋದಿಲ್ಲ. ಮತ್ತೆ ಸಾಯಿಲ ದೇಹ ಯಾತಕ್ಕೆ ನಿನಗಾಗಿದ್ರಿ? ಈಗ ದೇಹ ತಗೊಂಡು ಏನು ಮಾಡ್ತೀಯ? ಏನು ಪ್ರಯೋಜನ ಇಲ್ಲ. ಊಟ ಮಾಡ್ತೀನಲ್ಲ, ಪೆಟ್ರೋಲ್ ಹಾಕಿ ಕಿಟ್ಟಾಗುತ್ತೆ ಅಷ್ಟು. ಕಾರ್ ಪೆಟ್ರೋಲ್ ಹಾಕೋದು ಒಳಗಿಟ್ಬಿಡೋದಷ್ಟು. ಪೆಟ್ರೋಲ್ ಹಾಕ್ಲಿಕ್ಕೆ ಕಾರ್ ಏನು ಅಲ್ಲ, ಪೆಟ್ರೋಲ್ ಹಾಕಿ ಉಪಯೋಗಿಸ್ಬೇಕದು. ಅದನ್ನೇ ಸಾಧನ ಶರೀರವಿದು ನೀದಯದೆ ಕೊಟ್ಟದ್ದು ಸಾಧಾರಣವಲ್ಲ. ಸಾಧು ಪ್ರಿಯನೇ, ದೇಹದ ಮಹತ್ವ ಅರ್ಥ ಮಾಡಿಕೊಂಡ್ರೆ ಈ ದೇಹವನ್ನು ನಾವು ಎಷ್ಟು ಗೌರವದಿಂದ ಕಾಣಬೇಕು ಅಂದರೆ, ಒಳಗೆ ದೇವರಿದ್ದಾನೆ ಅದು ಮುಖ್ಯ. ಮನೆಯೊಳಗೆ ದೇವರ ಮನೆ ಹೇಗೋ, ದೇಹದೊಳಗೆ ದೇವರ ಮನೆ ಇದೆ. ದೇಹವೇ ದೇವಾಲಯ, ಇದು ಉಪನಿಷತ್ ಹೇಳ್ತಾ ಇದೆ. ದೇಹವೇ ದೇವಸ್ಥಾನ, ದೇವಸ್ಥಾನದಲ್ಲಿ ಹೃದಯವೇ ಗರ್ಭಗುಡಿ, ಅದರಲ್ಲಿ ಭಗವಂತ ಕೂತಿದ್ದಾನೆ. ಅದರ ಅರ್ಚಕರಂತೆ ನಾವಿರೋದಷ್ಟೇ. ಜೀವ ಅಂದರೆ ಭಗವಂತನ ಅರ್ಚಕರಿದ್ದಾಗಲೇ. ಆ ದೇವ್ರ ಪೂಜೆ ಅಂದ್ರೆ ಏನೋ ಅಲ್ಲ, ಒಳಗಿರೋ ದೇವರನ್ನ ನಾವು ಪೀಠದಲ್ಲಿ ಕೂಡಿಸಿ ಆವಾಹನೆ ಮಾಡಿ ಪೂಜೆ ಮಾಡೋದಕ್ಕೆ ದೇವ್ರ ಪೂಜೆ ಅಂತ ಕರೆಯೋದು. ಅಂದ್ರೆ ಎಲ್ಲೋ ದೇವರನ್ನು ಕರೆಯೋದಲ್ಲ, ನಮ್ಮ ದೇಹದ ಒಳಗಿರೋ ಪರಮ ಅಧಿಯಜ್ಞ ರೂಪದ ಭಗವಂತನನ್ನ ಚಿಂತನೆ ಮಾಡಿ ಆರಾಧನೆ ಮಾಡ್ತೇವಲ್ಲ, ಅದಕ್ಕೆ ದೇವ ಪೂಜೆ ಅಂತ ಕರೆಯೋದು. ಅಂದ್ರೆ ನಾವು ಭಗವಂತನ ಪೂಜೆ ಮಾಡಲಿಕ್ಕೆ ಬದುಕಿದ್ದೇವೆ ಅನ್ನೋ ತತ್ವವನ್ನ ತಿಳಿಸ್ತಾ ಇದ್ದ. ಅದು ಸರ್ಕಾರದಕ್ಕೆ ಏನ್ ಕೆಲಸ ಮಾಡಿದ್ರು ಸರ್ವಿಸ್ ಅಂತ ಕರೀತಾ, ಸರ್ಕಾರಕ್ಕೆ ಹೆಲ್ಪ್ ಅಂತ ಕರೆಯೋದಿಲ್ಲ, ಗೌರ್ಮೆಂಟ್ ಸರ್ವಿಸ್ ಅಂತ ಕರೀತಾ. ಇವತ್ತು ಗೌರ್ಮೆಂಟ್ಗೆ ಸರ್ವಿಸ್ ಅಂತ ಕರೆದ್ರೆ ಭಗವಂತನಿಗೆ ನಾವು ಏನ್ ಮಾಡಿದ್ರೆ ಸೇವೆ ಸೇವೆ ಅಷ್ಟೇ. ಬೇರೆ ಪದ ದೇವ್ರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಬಾರ್ದು. ದೇವರಿಗೆ ಸೇವೆ ಮಾಡ್ತೇವೆ. ಯದ್ಯಪಿ ಗೌರ್ಮೆಂಟ್ ಟ್ಯಾಕ್ಸ್ ಕೊಟ್ಟ ಸೇವೆ ಅದು ಸೇವೆ ಅಂತ, ಸಹಾಯ ಕೂಡ ಹೌದು, ಸಹಾಯ ಕೂಡ ಹೌದು, ಅದು ಸೇವೆ ಅಂತ ಕರೀತೇವೆ. ಆದ್ರೆ ದೇವರಿಗೆ ಸಹಾಯದ ಹೆಸರೇ ಇಲ್ಲ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಅವನಿಗೆ ಸಹಾಯದ ಕಾನ್ಸೆಪ್ಟೇ ಇಲ್ಲ. ನಮ್ಮಿಂದ ಸೇವೆ ತಗೊಳ್ಳೋದಕ್ಕೆ ನಮಗೆ ಪುಣ್ಯ ಬರಲಿ ಅಂತಾನೆ ಹೊರತು ಅವನಿಗೇನು ಬೇಕಾಗಿದೆ. ಅದಕ್ಕೆ ಓಂ ತದನ್ಯ ತತ್ ಅನನ್ಯತ್ವ ಆರಂಭಣ ಶಬ್ದಾದಿಭ್ಯ ಓಂ ಬ್ರಹ್ಮಸೂತ್ರಗಳಿಗೆ ದೊಡ್ಡ ಸೂತ್ರ ಅದು. ತದ್ ಅನನ್ಯತ್ವ ಆರಂಭಣ ಶಬ್ದಾದಿಭ್ಯ ಆಚಾರ್ಯ ಹೇಳ್ತಾರೆ, ಭಗವಂತನ ಯಾರ ಸಹಾಯನೂ ಬೇಕಿಲ್ಲ, ಸರ್ವತಂತ್ರ ಸ್ವತಂತ್ರ. ಉಳಿದವರನ್ನು ಉಪಯೋಗಿಸ್ತಾನೆ ಅಂದರೆ ತನಗೆ ಬೇಕು ಸಹಾಯ ಬೇಕು ಅಂತ ಉಪಯೋಗಿಸೋದಿಲ್ಲ, ಅವಕ್ಕೂ ಒಂದು ಸ್ಥಾನ ಸಿಗಲಿ ಅಂತ ಉಪಯೋಗಿಸ್ತಾನೆ ಹೊರತು ಎಂದು ದೇವರಿಗೆ ಇನ್ನೊಬ್ಬರು ಸಹಾಯ ಬೇಕಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವೇನೇ ದೇವರಿಗೆ ಮಾಡಿದ್ರೆ ಸೇವೆ ಅನ್ಬೇಕೆ ಹೊರತು ಬೇರೆ ಪದ ಉಪಯೋಗಿಸಬಾರದು. ಅದಕ್ಕಾಗಿ ಅಧಿಯಜ್ಞ ಅಹಮೇವಾತ್ರ, ಇನ್ನೊಬ್ಬರ ದೇಹದಲ್ಲಿ ಪರಮಾತ್ಮ ಇದ್ದಾನಲ್ಲ, ನೀರು ಕೊಡ್ತೀವಿ ಏನೋ ಕೊಡ್ತೀವಿ, ಅದಿಷ್ಟು ಅವ್ರಿಗೆ ಒಳಗಿರೋ ದೇವರಿಗೆ ಮುಟ್ಟುತ್ತೆ. ಆ ದೃಷ್ಟಿಯಲ್ಲಿ ಅದು ಯಜ್ಞ ಆಯಿತು. ನಾವು ತಗೊಂಡ್ರೂ ಯಜ್ಞ, ಇನ್ನೊಬ್ಬರಿಗೆ ಕೊಟ್ಟರು ಯಜ್ಞ. ನಾವೇನು ಅನ್ನಪಾನಾದಿಗಳನ್ನು ಸ್ವೀಕಾರ ಮಾಡ್ತೇವೆ ಅದು ಒಳಗಿರೋ ಪರಮಾತ್ಮನೇ ಮಾಡ್ತಕ್ಕಂಥ ಸಮರ್ಪಣೆ. ಇನ್ನೊಬ್ಬರಿಗೆ ಏನು ಕೊಡ್ತೇವೆ, ಬರೀ ಯಾವುದೋ ಕೊಟ್ಟರು ಕೃಷ್ಣಾರ್ಪಣ ವಸ್ತು ಅಲ್ಲ, ನೀರು ಕೊಟ್ಟರು ಕೃಷ್ಣಾರ್ಪಣನೇ, ಒಂದು ಹಣ್ಣು ಕೊಟ್ಟರು ಕೃಷ್ಣಾರ್ಪಣನೇ. ಏನನ್ನು ವ್ಯಕ್ತೊಬ್ಬನಿಗೆ ಕೊಡ್ತೇವೆ ನಾವು, ಅದು ಸ್ವಂತ ತಿನ್ನೋ ಶಕ್ತಿ ಯಾರಿಗೂ ಇಲ್ಲ. ದೇವರು ತಿಂದು ತಾನು ತಿನ್ನಿಸ್ಬೇಕಷ್ಟೇ. ದೇವರು ತಾನು ತಿಂದು ದೇವರಿಗೆ ಕೊಡಬೇಕೆ ಹೊರತು ಸ್ವಂತ ಸುಖ ಪಡೋ ಶಕ್ತಿ ಜೀವರಿಗೆ ಇಲ್ಲೇ ಇಲ್ಲ. ದೇವರು ಅನುಗ್ರಹ ಮಾಡಬೇಕು. ಆ ದೃಷ್ಟಿಯಲ್ಲಿ ಮೊದಲು ಮುಟ್ಟೋದು ದೇವರಿಗೇನೆ. ಆ ತಗೊಳ್ಳೋ ರೂಪಕ್ಕೆ ಅಧಿಯಜ್ಞ ಅಂತ ಕರೆದು. ಅಧಿಯಜ್ಞೋಹಮೇ ವಾತ್ರ ದೇಹೇ ದೇಹಭೃತಾಂ ವರ. ಇಷ್ಟು ಹೇಳಿ ಅಂತಕಾಲೇತು ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಶ್ಚತ್ರ ಸಂಶಯ. ಮುಂದಿನ ಶ್ಲೋಕ. ಕೊನೆಯ ಪ್ರಶ್ನೆ ಉಳ್ಕೊಳ್ಳುತ್ತೀಗ. ಕೊನೆಯ ಪ್ರಶ್ನೆ ಮತ್ತು ಮುಖ್ಯವಾದ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ. ಪ್ರಯಾಣ ಕಾಲದೊಳಗೆ, ದೇಹವನ್ನು ಬಿಟ್ಟು ಹೋಗೋ ಸಂದರ್ಭದೊಳಗೆ ನಿನ್ನನ್ನು ಹೇಗೆ ತಿಳಿಬೇಕು ಕೃಷ್ಣ ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದಕ್ಕೆ ಭಗವಂತ ಹೇಳುತ್ತಾನೆ, ಹೇಗೆ ತಿಳಿಬೇಕು ಅಂತ ಆಮೇಲೆ ಹೇಳ್ತೇನೆ, ಯಾತಕ್ಕೆ ತಿಳಿಬೇಕು ಅಂತ ಮೊದಲು ಹೇಳ್ತೇನೆ. ಯಾತಕ್ಕೆ ತಿಳಿಬೇಕು ಅರ್ಜುನ ನೋಡು, ಅಂತಕಾಲೇತು ಮಾಮೇವ ಸ್ಮರಣ್ ಮುಕ್ತ್ವಾ ತಲೆ ಕಲೆಯವರಂ. ಅಂತಕಾಲದೊಳಗೆ ನನ್ನನ್ನು ಸ್ಮರಣೆ ಮಾಡ್ತೇನೆ ದೇಹ ಬಿಡಬೇಕು. ಸ್ಮರಣ್ ಕಲೆಯವರಂ ಮುಕ್ತ್ವ, ಸ್ಮರಣೆ ಮಾಡ್ತೇನೆ ದೇಹ ಬಿಡಬೇಕು. ಯಹ್ ಪ್ರಯಾತಿ, ಆ ರೀತಿ ದೇಹ ಬಿಟ್ಟು ಹೋಗ್ತಾನಲ್ಲ ಸಹ ಮದ್ಭಾವಂ ಯಾತಿ ನಾಶ್ಚತ್ರ ಸಂಶಯ. ಅವನು ಮದ್ಭಾವವನ್ನು ಹೊಂದುತ್ತಾನೆ. ಮದ್ಭಾವ ಮಯಿ ಭಾವ ಮದ್ಭಾವ ಹಿಂದೆ ಅರ್ಥ ಮಾಡಿದ್ದಾರೆ. ಭಾವ ಅಂದ್ರೆ ಇರುವಿಕೆ. ಮಯಿ ಭಾವ ಮದ್ಭಾವ ನನ್ನಲ್ಲಿ ಇರುವಿಕೆಯನ್ನು ಹೊಂದುತ್ತಾನೆ, ನನ್ನಲ್ಲಿ ಇರುವಿಕೆಯನ್ನು ಹೊಂದುತ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನನ್ನಲ್ಲಿರ್ತಕ್ಕಂಥ ಅರ್ಹತೆ ಪಡಿಬೇಕಾದ್ರೆ, ನಾನು ಲೋಕಕ್ಕೆ ಬರಬೇಕಾದ್ರೆ ಅವನು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಮಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳಿದ್ದಾನೆ. ಇದು ದೊಡ್ಡ ರಹಸ್ಯದ ಎಲ್ಲ ಶಾಸ್ತ್ರಗಳ ಸಾರ. ಅಂತ್ಯಕಾಲದಲ್ಲಿ ಪ್ರಾಣ ಹೋಗೋ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇರ್ತದೆ, ಆ ಕಾಲದಲ್ಲಿ ಸ್ಮರಣೆ ಮಾಡಬೇಕು. ಮತ್ತೆ ಆ ಕಾಲ ಸ್ಮರಣೆ ಮಾಡಿದರೆ ಮಾತ್ರ ವೈಕುಂಠ ಪ್ರಾಪ್ತಿಯಿಂದ ಹೋದರೆ ಇಲ್ಲ. ಕೆಲವರು ಇರ್ತಾರೆ, ಒಂದು ಹತ್ತು ನಿಮಿಷ ಮುಂಚೆ ಮಾಡಿದರಲ್ಲ, ಅರ್ಧ ಗಂಟೆ ಮುಂಚೆ ಮಾಡಿದ್ರು ಅಂತ ಅಲ್ಲೇ ಅಲ್ಲ, ಒಂದು ಸೆಕೆಂಡ್ ಮುಂಚೆನೂ ಅಲ್ಲ, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕಾಲದಲ್ಲಿ ಮಾಡ್ತಿರಬೇಕು. ಸ್ಮರಣ್ ಮುಕ್ತ್ವ, ಅದಕ್ಕೆ ಏಕಕಾಲೀನತ್ವವನ್ನು ಹೇಳ್ತಾ ಇದ್ದಾರೆ. ಇದನ್ನು ತುಂಬಾ ಜನ ಯಾರು ಅರ್ಥ ಮಾಡಲೇ ಇಲ್ಲ. ಹಾಗೆ ಎಷ್ಟೇ ಅರ್ಥ ಮಾಡಿದ್ರು, ವಯಸ್ಸಾದ್ಮೇಲೆ ದೇವರು ಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳಿಬಿಟ್ಟು, ವಯಸ್ಸಾದ್ಮೇಲೆ ಸ್ಮರಣೆ ಮಾಡಿದ್ರಲ್ಲ, ಅದೆಲ್ಲ ಮಾಡಿ, ಆದರೆ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಲೇಬೇಕು. ಆ ಕ್ಷಣದಲ್ಲಿ ಮಾಡಬೇಕು, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ನಲ್ಲಿ ಮಾಡಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀಬೇಕು ಅಂದರೆ ಪರೀಕ್ಷೆ ಮುಂದೆ ಬರೀಬೇಕು ಅಲ್ಲ, ಪರೀಕ್ಷೆಯಲ್ಲೇ ಬರೀಬೇಕು. ಪರೀಕ್ಷೆ ಹಾಲಲ್ಲೇ ಬರೀಬೇಕೇ ಹೊರತು ಹೊರಗೆ ಬರೋದ್ರೆ ಅಲ್ಲ. ಅಲ್ಲೇ ಕೋಟ್ ಸೀಟಲ್ಲಿ ಕೂತೇ ಬರೀಬೇಕು, ಬೇರೆ ಕಡೆ ಕೂತರು ಬರೋಣ ಆಟ ಅಲೋಟ್. ಆ ಜಾಗದಲ್ಲೇ ಬರೀಬೇಕು. ಅದಕ್ಕೆ ನಮ್ಗೆ ಏನು ದೇಹ ಕೊಟ್ಟಿರ್ತಾನೆ ಪರಮಾತ್ಮ, ಎಲ್ಲಿ ನಮಗೆ ಅವಕಾಶ ಕೊಟ್ಟಿರ್ತಾನೆ ಅಲ್ಲಿದ್ದು ಸಾಧನೆ ಮಾಡಬೇಕೇ ಹೊರತು ಹಾಗೆಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ನಮಗೆ ರೈಟ್ ಇಲ್ಲ. ಅದನ್ನು ನಾವು ಸೀಟ್ ಚೇಂಜ್ ಮಾಡ್ಕೊಡೋ ವಿದ್ಯಾರ್ಥಿ ಕೊಟ್ಟು ಬರೀ ಚೇಂಜ್ ಮಾಡೋದೇ ಆಗುತ್ತೆ ಮೂರು ತಾಸು ಕೂಡ. ಸಾರ್ ಅಲ್ಲಿ ಕೊಡ್ತೀನಿ ಅಂತ, ಇಲ್ಲಿ ಕೊಡ್ತೀನಿ ಅಂತ, ಒಬ್ಬ ನಾ ಕಿಟಕಿ ಬೇಕು ಅಂತ, ಒಬ್ಬ ನನಗೆ ಇದು ಬೇಕು ಅಂತ, ಒಬ್ಬ ಶುರು ಮಾಡ್ಕೊನಿಗೆ ಆಗೋದೇನೀಗ. ಅವ್ರು ಹುಡುಗರು ಚಾಯ್ಸ್ ಅಲ್ಲೇ ಅಲ್ಲದು, ಅದು ಇವರು ಚಾಯ್ಸ್ ಅಷ್ಟೆ. ಕಾಲೇಜಿನವರು ಕೂಡ ಒಂದು ಪ್ರಿನ್ಸಿಪಲ್ ಮಾಡ್ಕೊಂಡಿರ್ತಾರೆ, ಈ ರೀತಿ ನಂಬರ್ ಕೊಡಬೇಕು ಅಷ್ಟೇ. ಅವ್ರು ಚಾಯ್ಸ್ ಇದಕ್ಕಿದ್ರೆ ಚೇಂಜ್ ಮಾಡೋದಿಲ್ಲ, ಮತ್ತೆ ಎಂಟನೇ ಸೀಟ್ ಮೇಲೆ 11 ಹಾಕೋದಿಲ್ಲ, ಮುಂದೆ 9-10 ಹೋಗ್ಬೇಕು, ಅವ್ರು ಬೇರೆ ಕೊಡೋದಿಲ್ಲ. ಅವ್ರದ್ದು ಒಂದು ನಿಯಮ ಈ ಮತ್ತೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಅವರಿಗೂ ಸ್ವಾತಂತ್ರ್ಯ, ಇವರಿಗೂ ಸ್ವಾತಂತ್ರ್ಯ ಇಲ್ಲ, ಇಬ್ಬರಿಗೂ ಚಾಯ್ಸ್ ಇಲ್ಲ, ಒಂದು ನಿಯಮಕ್ಕೆ ಬಂದು ಬದ್ಧರು ಅವರು. ಈ ಮಾತು ಅರ್ಥ ಮಾಡ್ಕೊಂಡು ನಾವೇನು ತಿಳ್ಕೊಂಡಿದ್ದೇವೆ, ಏನು ನಿಯಮನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೆ. ತಪ್ಪು. ಒಂದು ಸಣ್ಣ ಪುಟ್ಟ ಶಾಲಾ ಕಾಲೇಜಿನ ಸಂಸ್ಥೆಗಳಲ್ಲಿ ಒಂದು ಭಾಗ ಇದೆ ಅಷ್ಟೇ ಜೀವನದ ವ್ಯವಸ್ಥೆಯಲ್ಲಿ. ಅದಕ್ಕೆ ಎಷ್ಟು ನಿಯಮಾವಳಿಗಳಿದ್ರೆ ಒಟ್ಟು ನಮ್ಮ ಬದುಕಿಗೆ ಎಷ್ಟು ನಿಯಮಗಳಿವೆ, ಅದಕ್ಕೆ ಅನುಸರಿಸಿ ಬದುಕಿದ್ರೆ ಮಾತ್ರ ಮಹತ್ವ, ಇಲ್ಲದೆ ಹೋದ್ರೆ ಇಲ್ಲ. ಆ ದೃಷ್ಟಿಯಲ್ಲಿ ಅಂತ್ಯಕಾಲದಲ್ಲೂ ಕೂಡ ಸ್ಮರಣ ಮುಕ್ತ್ವ, ಸ್ಮರಣೆ ಮಾಡ್ತೇನೆ ದೇಹ ಬಿಡಬೇಕು. ಹಾಗಿದ್ರೆ ಸಯಾತಿ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾ ಅಸ್ತಿ ಅತ್ರ ಸಂಶಯ. ಅಂಥವನು ಮದ್ಭಾವಂ ಯಾತಿ ಅಸ್ತ್ರ ಸಂಶಯ ನಾಸ್ತಿ, ಇದು ಸಂಶಯ ಪಡಲೇಬೇಕಾಗಿಲ್ಲ ಅಂತ ಹೇಳಿಬಿಡ್ತಾನೆ. ಅಲ್ಲಿ ವಿಶೇಷ ಅಂಶವನ್ನು, ಮದ್ಭಾವ ಅಂದ್ರೆ ಏನು, ಮದ್ವದ್ಭಾವ ಮದ್ಭಾವ ಅನೇಕ ಏನು ಅರ್ಥ ಮಾಡ್ಕೊಬಿಟ್ಟು ದೇವರಲ್ಲೇ ಸೇರಿಬಿಡೋದು, ದೇವರೇ ಆಗಿಬಿಡೋದು, ಸಮಯ ಸಿಕ್ಕರೆ ಸಾಕು ಅಲ್ಲಿ ಹೋಗ್ತಿರ್ತಾರೆ, ದೇವರೇ ಆಗಿಬಿಡೋದು ಅಂತ ಅನೇಕರ ವಾದ. ಹಾಗಲ್ಲ, ದೇವರಂತೆ ಆಗೋದು ಅಂತೇಳಿ, ದೇವರಂತೆ ಆಗೋದು. ದೇವರು ಹೇಗಿದ್ದಾನೆ ಆಚಾರ್ಯ ಹೇಳ್ತಾರೆ, ನಿರ್ದುಃಖ ನಿರತಿಶಯ ಆನಂದಾನುಭವ ರೂಪಂ ಬ್ರಹ್ಮ. ನಿತ್ಯ ನಿರ್ದುಃಖ ನಿರತಿಶಯ ಆನಂದ ಅನುಭವ ರೂಪ ಪರಮಾತ್ಮ. ನಿರ್ದುಃಖ ದುಃಖದ ಹೆಸರೇ ಇಲ್ಲ ಪರಮಾತ್ಮನಿಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವರಂತೆ ಆಗೋದು ಅಂದ್ರೇನು, ನಮಗೆ ದುಃಖ ಇರೋದೇ ಇಲ್ಲ, ಇದು ಸಾಮ್ಯ. ದೇವರಿಗೆ ಎಷ್ಟೂ ದುಃಖ ಇಲ್ಲ, ಮುಕ್ತಿರಾದ್ರೆ ನಮಗೂ ದುಃಖ ಇಲ್ಲ, ಇಂಥ ಸಾಮ್ಯ ಬರುತ್ತಷ್ಟೆ. ಆಮೇಲೆ ಆನಂದಾನುಭವ ರೂಪ ಪರಮಾತ್ಮ, ನಮಗೂ ಆನಂದಾನುಭವ ಬರುತ್ತೆ. ಆ ರೀತಿ ಪರಮಾತ್ಮನ ಆನಂದಕ್ಕೆ ಸಾಟಿನೇ ಇಲ್ಲ, ಅಬ್ಸಲ್ಯೂಟ್ಲಿ ಇನ್ಫೈನೈಟ್ ಪರಮಾತ್ಮನ. ನಮಗೆ ಹಾಗಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಫುಲ್ ಆಗುತ್ತೆ, ನಮ್ಮ ಯೋಗ್ಯತೆ ತಕ್ಕಂತೆ ಫುಲ್ ಆಗುತ್ತೆ. ಮಳೆ ಬಂದುಬಿಡುತ್ತೆ, ನೀರೇ ನೀರು ಎಲ್ಲ ಕಡೆಗೂ ಕೂಡ, ಬಾವಿ ತುಂಬಿದೆ, ಕೆರೆ ತುಂಬಿದೆ, ಮನೆ ಮುಂದೆ ಪಾತ್ರೆ ಇಟ್ಟು ಅದು ತುಂಬಿ ಹೋಗಿಬಿಡುತ್ತೆ, ಎಲ್ಲ ತುಂಬಿ ಹೋಗಿಬಿಡುತ್ತೆ. ಎಷ್ಟು ತುಂಬುತ್ತೆ ಕೆಪಾಸಿಟಿಗೆ? ಎಷ್ಟು ಅಷ್ಟೆ. ಹಂಡೆ ತುಂಬುತ್ತೆ, ಕೊಡನೂ ತುಂಬುತ್ತೆ, ಲೋಟನೂ ತುಂಬುತ್ತೆ. ಆದರೆ ಲೋಟ ತುಂಬುತ್ತೆ, ಉಳಿದು ಚೆಲ್ಲೋಗುತ್ತೆ. ಕೊಡ ತುಂಬುತ್ತೆ, ತುಂಬೋಗುತ್ತೆ, ಆದರೆ ಮಳೆ ನಿಂತು ಹೋಗಿಬಿಡುತ್ತೆ. ಕ್ವಾಂಟಿಟಿ ಎಷ್ಟಿರುತ್ತೆ? ಲೋಟದ ಕ್ವಾಂಟಿಟಿನೇ ಬೇರೆ, ಇದ್ರ ಎಲ್ಲ ಫುಲ್ಲೇ. ಅಟ್ ದ ಸೇಮ್ ಟೈಮ್ ಎಲ್ಲ ಈಕ್ವಲ್ ಅಲ್ಲ, ಎಲ್ಲ ಫುಲ್ ಹೌದು, ಎಲ್ಲ ಈಕ್ವಲ್ ಅಲ್ಲ ಹೌದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮುಕ್ತಿಯಲ್ಲಿ ಜೀವನ ಆನಂದ ಹೇಗಿರುತ್ತೆ? ಫುಲ್ ಆನಂದ, ಬಟ್ ಈಕ್ವಲ್ ಆನಂದ ಅಲ್ಲ. ಹಾಗಿದ್ರೆ ಒಂದು ಲೀಟರ್ ಹಾಲು ಒಂದು ಹಂಡೆ ಹಾಲು ಒಂದೇ ಆಗಿಬಿಡ್ಬೇಕಾಗಿತ್ತು ಅಷ್ಟೆ, ಸಾಧ್ಯನೇ ಇಲ್ಲ. ಇದು ಲೀಟರ್ ಮಟ್ಟಿಗೆ ಇದು ಫುಲ್ಲು, ಹಂಡೆ ಮಟ್ಟಿಗೆ ಅದು ಫುಲ್. ಅದಕ್ಕೆ ಅವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣಾನಂದವನ್ನು ಜೀವ ಹೊಂದುತ್ತಾನೆ. ಯೋಗ್ಯತೆಗೆ ತಕ್ಕಂತೆ ಎನ್ನ ಪದನೇ ಯಥಾಯೋಗ್ಯ. ಯಥಾಶಕ್ತಿ ಸಾಧನೆ ಮಾಡಿದಾಗ ಯಥಾಯೋಗ್ಯ ಫಲ ಸಿಗುತ್ತವೆ. ಯಥಾಶಕ್ತಿ ಸಾಧನೆ, ಯಥಾಯೋಗ್ಯ ಫಲ, ಇದು ವಿಶೇಷ. ಇದು ಊಟ ಮಾಡಿದಾಗಲೂ ಅಷ್ಟೇನೆ, ಎಲ್ಲರ ಹೊಟ್ಟೆ ತುಂಬಿದೆ, ಕ್ವಾಂಟಿಟಿ ಒಂದೇ ಅಲ್ಲ, ಕ್ವಾಂಟಿಟಿ ಒಂದೇ, ಕ್ವಾಂಟಿಟಿ ಬೇಕಾಷ್ಟು ವ್ಯತ್ಯಾಸ ಆಗಿಬಿಟ್ಟಿದೆ. ಕೆಲವರು ಸ್ವೀಟ್ ಎರಡು ತಿಂದ್ರೆ ನಾಲ್ಕು ತಿಂದಿರ್ತಾರೆ, ಹತ್ತು ತಿಂದಿರ್ತಾರೆ, ನನಗೆ ಬೇಡ ಬೇಡ ಬಾರೆ ತಿಂಬೋಗಿಲ್ಲ ಡಾಕ್ಟರ್ ಹೇಳಿದ್ದಾರೆ ತಗೊಂಡು ಬಿಟ್ಟಿರ್ತಾನೆ. ಕೆಲವರು ಬೇರೆ ಏನೋ ತಿಂದಿರ್ತಾರೆ, ಒಟ್ಟು ಎಲ್ಲ ತೃಪ್ತಿ ಫುಲ್ ಆಗಿದೆ, ಎಲ್ಲ ಫುಲ್ಲು ಕ್ವಾಂಟಿಟಿ ಬೇರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ಫಸ್ಟ್ ಟೈಮ್ ಅದನ್ನು ಹೊರಗೆ ಹಾಕಿದ್ರು. ಅಂದ್ರೆ ಈ ಫುಲ್ಲೆಸ್ಟ್ ಅಂಬುದು ಟೂ ಟೈಪ್ಸ್ ಇದೆ, ಕ್ವಾಲಿಟೇಟಿವ್ ಪರ್ಫೆಕ್ಟ್ ಪರ್ಫೆಕ್ಷನ್ ಬೇರೆ, ಕ್ವಾಂಟಿಟೇಟಿವ್ ಪರ್ಫೆಕ್ಷನ್ ಬೇರೆ. ಇವತ್ತು ಕ್ವಾಲಿಟೇಟಿವ್ ಪರ್ಫೆಕ್ಷನ್ ಇಸ್ ದೇರ್, ಆದರೆ ಕ್ವಾಂಟಿಟೇಟಿವ್ ಪರ್ಫೆಕ್ಷನ್ ಮಾತ್ರ ಯೋಗ್ಯತೆ ತಕ್ಕಂತೆನೆ ಇರುತ್ತೆ ಹೊರತು ಬೇರೆ ಅಲ್ಲ. ಇನ್ನು ಹೇಳೋದಾದ್ರೆ ಸ್ಮಾಲ್ ಸರ್ಕಲ್ ಇದೆ, ಸ್ಮಾಲೆಸ್ಟ್ ಪಾಸಿಬಲ್ ಸರ್ಕಲ್, ಬಿಗ್ ಸರ್ಕಲ್ ಇದೆ. ಸರ್ಕಲ್ ಮಟ್ಟಿಗೆ ಎಷ್ಟು ಸರ್ಕಲ್ ಅವು? 100% ಸರ್ಕಲ್ಲೇ. ಸ್ಮಾಲೆಸ್ಟ್ ಸರ್ಕಲ್ ಇದು ಆಲ್ಸೋ ಎ ಪರ್ಫೆಕ್ಟ್ ಸರ್ಕಲ್, ಆಮೇಲೆ ಬಿಗ್ಗೆಸ್ಟ್ ಸರ್ಕಲ್ ಇದು ಆಲ್ಸೋ ಎ ಪರ್ಫೆಕ್ಟ್ ಸರ್ಕಲ್, ಡಿಫರೆನ್ಸೇ ಇಲ್ಲ. ಬಟ್ ಅದರ ಇನ್ನು ಏರಿಯಾ ತಗೊಂಡ್ಬಿಟ್ರೆ ಸಂಬಂಧನೇ ಇದೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಸಂಬಂಧನೇ ಇಲ್ಲ. ಇದ್ರ ಏರಿಯಾ ಎಷ್ಟು, ಅದ್ರ ಏರಿಯಾ ಎಷ್ಟು ಲೆಕ್ಕ ಹಾಕಿ ಸಾಧ್ಯನೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಡಿಗ್ರಿ ಇದೆಯಲ್ಲ ಸರ್ಕಲ್ ಪರ್ಫೆಕ್ಷನ್ ಇದೆಯಲ್ಲ ಅದು 100% ಸೇಮ್. ಅದಕ್ಕೇನೆ ಮದ್ಭಾವ ಅಂತ ಕರೆದಿದೆ, ಮಧ್ವದ್ಭಾವ. ನನ್ನಂತೆ ಒಂದು ಯಥಾಯೋಗ್ಯವಾದ ಪೂರ್ಣತೆಯನ್ನು ಜೀವ ಹೊಂತಾನೆ, ನಾನು ಪರಿಪೂರ್ಣ. ದೃಷ್ಟಾಂತ ಕೊಳ್ಳಕ್ಕ ಮಾತು ಹೇಳಿದ್ದೆ ಹೊರತು ಜೀವನೇ ಪರಮಾತ್ಮನಾಗ್ತಾರೆ ಅಂತ ಹೇಳೋದಕ್ಕೆ ಅಲ್ಲ ಅಂತ ಹೇಳಿ. ನಾಶ್ಚತ್ರ ಸಂಶಯ, ಇದು ಸಿಂಪಲ್ ಲಾಜಿಕ್ ಅದು. ಯಾವಾಗಲೂ ಪರಮಾತ್ಮ ಆಗಿದ್ದಾನೆ, ಇವನು ಎಂದೋ ಹೋಗೋ ಜೀವ ಹೇಗಾಗ್ತಾನೆ ಆ ರೀತಿಯಲ್ಲಿ ಸಾಧ್ಯನೇ ಇಲ್ಲ. ಯಾವಾಗಲೂ ಇರೋ ಪರಮಾತ್ಮ ಇರೋ ರೀತಿಗೂ ಈ ಜೀವನಿಗೂ ಏನು ಒಂದೇ ರೀತಿ ಇರಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಈ ರೀತಿ ಇರ್ತಾನೆ ಅರ್ಜುನ. ನಾಶ್ಚತ್ರ ಸಂಶಯ, ಇವಾಗ ಸಂಶಯನೇ ಬೇಡ, ಎಲ್ಲದಕ್ಕೂ ಅನ್ವಯ. ಅಂತ್ಯಕಾಲದ ಸ್ಮರಣೆ ಮಾಡಿದ್ರೆ ಹೋಗ್ತಾನೆ, ಸಂಶಯ ಬೇಡ. ಬೇರೆವತ್ತ ಸ್ಮರಣೆ ಮಾಡಿದ್ರೆ ಸಾಲದು, ಆ ಕಾಲದಲ್ಲೇ ಮಾಡಬೇಕು, ಇದು ಖಚಿತ. ಇದು ಒನ್ ಆಫ್ ದಿ ಸೆವರಲ್ ಪಾತ್ಸ್ ಅಲ್ಲ, ಓನ್ಲಿ ಪಾತ್ ಅದು. ಒಂದು ಅನೇಕ ದಾರಿಗಳಲ್ಲಿ ಒಂದು ದಾರಿ ಅಲ್ಲ, ಅದು ಒಂದೇ ದಾರಿ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಗೊತ್ತೇನು? ಬೇರೆ ದಾರಿ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಪ್ರಯತ್ನ ಮಾಡೇ ಮಾಡ್ತೇವೆ ನಾವು. ಇವತ್ತು ಅನೇಕ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಏನೇನೋ ಮಾಡಿ ನೀವು ಮೋಕ್ಷ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಏನೇನೋ ಮಾಡ್ತಾನೆ ಹೊರತು ಜ್ಞಾನ ಒಂದು ಬಿಟ್ಟುಬಿಡ್ತಾರೆ. ಏನೇನೋ ಮಾಡಿದ್ರೆ ಮೋಕ್ಷ ಆಗೋದ್ರೆ ಜ್ಞಾನ ಯಾಕೆ ಮಾಡ್ಬೇಕು? ಅದಕ್ಕೆ ವಿದ್ಯಾರ್ಥಿ ಓದ್ರೆ ಬರೆದ್ರೆ ಮಾತ್ರ ಪಾಸ್ ಆಗ್ತಿ ಅಂತ ಹೇಳಿದ್ರೆ ಅವನು ಓದೋದು ಕಷ್ಟ. ಇನ್ನು ಬೇರೆ ರೀತಿಯೂ ಪಾಸ್ ಆಗ್ತಿ ಅಂತ ಹೇಳಿದ್ರೆ ಮೂರೋಯ್ತು ಕತೆ, ಸಾಧ್ಯನೇ ಇಲ್ಲ. ಬರದೇ ಹೇಗೆ ಪಾಸ್ ಆಗಬೇಕು, ಬರಲಿಕ್ಕೆ ಓದಿಯೇ ಇರಬೇಕು ಹೇಗೋ ಆ ಥರ. ಇವತ್ತು ನಾವು ಎಲ್ಲ ಸಾಧನೆಗಳು ಸೆಕೆಂಡರಿ, ಮುಖ್ಯವಾದ ಸಾಧನೆ ಅಂದರೆ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಲ್ಲ, ಕೃಷ್ಣ ಸ್ಮರಣೆ ಮಾಡಿ ಅಂತ ಹೇಳಿದ್ದಾನೆ, ಜ್ಞಾನ ಆಗಬೇಕು ಅಂತ ಕೇಳಿದರೆ ಜ್ಞಾನ ಇಲ್ಲದೆ ಸ್ಮರಣೆ ಮಾಡಕ್ಕೆ ಬರುತ್ತಾ? ಸ್ಮರಣೆ ಇರುವ ಜ್ಞಾನ ಇದ್ರೆ ಮಾತ್ರ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಸ್ಮರಣೆ ಒಂದು ನೆಕ್ಸ್ಟ್ ಸ್ಟೆಪ್. ಜ್ಞಾನ ಇದ್ರೆ ಸಾಲದು, ಜ್ಞಾನ ಸ್ಮರಣೆಗೂ ಬರಬೇಕು ಅಂತ ಭಗವಂತ ಹೇಳುತ್ತಿದ್ದಾನೆ. ಆದ್ದರಿಂದ ಸ್ಮರಣೆನೇ ಬೇಕು. ಆಮೇಲೆ ಪದ್ಧತಿ ಇದೆ, ಪರೀಕ್ಷೆಯಲ್ಲಿ ಟೆಸ್ಟ್ ಮಾಡೋದು ಯಾವುದು? ಒಂದು ದೃಷ್ಟಿಯಿಂದ ಮೆಮೊರಿ ಟೆಸ್ಟ್ ಮಾಡಿದಾಗ ಲೆಕ್ಕ. ಇವತ್ತಿನ ಪರೀಕ್ಷೆಗಳೆಲ್ಲ ಮೆಮೊರಿ ಟೆಸ್ಟ್ ಅಂತಾನೆ ಕರೆಯೋದು. ಪರಮಾತ್ಮ ಪರೀಕ್ಷೆ ಅಂದರೆ ಮೆಮೊರಿ ಟೆಸ್ಟೇ ಅದು, ಸ್ಮರಣ್ ಅಂತಾನೆ ಹೇಳಿದ್ದು. ಅಂತ್ಯಕಾಲಕ್ಕೆ ಪರಮಾತ್ಮ ಸ್ಮರಣೆ ಮಾಡಿಕೊಂಡೇ ದೇಹ ಬಿಡಬೇಕು. ಹಾಗೊಂದು ಪ್ರಶ್ನೆ ಬಂತು, ಈ ರೀತಿ ಸ್ಮರಣೆ ಮಾಡಿದ್ರೇನೆ ನಿನ್ನ ಹತ್ರ ಹೋಗ್ತೀವಿ ಅಂತ ಯಾಕೆ ಹೇಳಬೇಕು? ಬೇರೆ ಬೇರೆ ರೀತಿ ಯಾಕೆ ಹೋಗಬಾರದು ಅಂತ ಕೇಳಿದ್ರೆ ಪರಮಾತ್ಮ ಒಂದು ಜನರಲ್ ಒಂದು ರೂಲ್ ಹೇಳ್ತಾ ಇದ್ದ. ಇದು ವೆರಿ ಇಂಪಾರ್ಟೆಂಟ್. ಅಂತ್ಯಕಾಲಕ್ಕೆ ಸ್ಮರಣೆ ಮಾಡಿದ್ರೆ ನನ್ನ ಹತ್ರ ಬರ್ತೀವಿ ಅಂತ ಕೃಷ್ಣ ಹೇಳ್ತೀಯಲ್ಲ, ಯಾತಕ್ಕೆ ಅಂತ ಕೇಳಿದರೆ, ನೋಡು ಅರ್ಜುನ, ನಿಯಮ ಹೀಗಿದೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೇ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಈ ಶ್ಲೋಕ ಕೇಳಿದರೆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಎಂ ಎಂ ಭಾವಂ ಸ್ಮರಂ, ಯಾವ ಕಾಲಕ್ಕೆ ಯಾವ್ಯಾವ ಭಾವ ಅಂದರೆ ವಸ್ತು, ಯಾವ್ಯಾವ ವಸ್ತುವನ್ನು ಸ್ಮರಣೆ ಮಾಡಿಕೊಂಡು ಜೀವ ತ್ಯಜತ್ಯಂತೇ ಕಲೇವರಂ, ಕೊಲೆಗೆ ತನ್ನ ದೇಹವನ್ನು ಬಿಟ್ಟು ಬಿಡ್ತಾನೋ ಅವನು ಅಂಥದ್ದೇ ದೇಹವನ್ನು ಹೊಂತಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆಯೇ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಅಂಥದ್ದೇ ವಸ್ತುವಾಗಿ ಹುಟ್ಟುತ್ತಾನೆ. ಇದು ತುಂಬ ಯಾವ ಸೈನ್ಸ್ ಈ ಮಾತನ್ನು ಹೇಳಲಿಲ್ಲ, ಸೈನ್ಸ್ ಸ್ಪಿರಿಟ್ ಬಗ್ಗೆ ಮಾತೇ ಆಡಲಿಲ್ಲ, ಸೈನ್ಸು ಚೇತನದ ಬಗ್ಗೆ ಮಾತೇ ಆಡಿಲ್ಲ. ಆದ್ದರಿಂದ ಸೈನ್ಸಿಗೆ ಎಟಕದ ವಿಚಾರ ಇದು, ವಿಜ್ಞಾನಕ್ಕೆ ಎಟಕದ ವಿಚಾರ. ಆದರೆ ತತ್ವಜ್ಞಾನ ಹೇಳ್ತಾ ಇದೆ, ಜೀವ ಅಂತ್ಯಕಾಲದಲ್ಲಿ ಏನು ಸ್ಮರಣೆ ಮಾಡಿ ಸಾಯ್ತಾನೋ ಅಂಥದ್ದೇ ವಸ್ತುವಾಗಿ ಹುಟ್ಟುತ್ತಾನೆ. ಅಲ್ಲಿ ಕೆಲವು ತಪ್ಪು ತಿಳ್ಕೊಂಡವರು ಇದ್ದಾರೆ, ಅದೇ ವಸ್ತುವಾಗಿ ಹುಡ್ತಾನೆ ಅಂತ ತಿಳ್ಕೊಂಡವರು ಇದ್ದಾರೆ. ಯಾವುದನ್ನು ಸ್ಮರಣೆ ಮಾಡ್ತಾನೋ ಅದೇ ವಸ್ತುವಾಗಿ ಹುಡ್ತಾನೆ, ಅದೇ ವಸ್ತುವಾಗಿ ಹುಟ್ಟೋದಿಲ್ಲ, ಅಂತಹದೇ ವಸ್ತುವಾಗಿ ಹುಡ್ತಾರೆ. ಅಂತಹದೇ ವಸ್ತುವಾಗ್ತಾನೆ, ಅದೇ ವಸ್ತು ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಈ ಕೀಟ ಪತಂಗನ ಸ್ಮರಣೆ ಮಾಡಿ ಮಾಡಿ ಏನ್ ಮಾಡುತ್ತಂತೆ, ತಾನು ಚಿಟ್ಟಿಯಾಗಿ ಹರಿಬಿಡಲ್ಲ, ತಾನು ಚಿಟ್ಟಿಯಾಗ. ಆ ದೃಷ್ಟಾಂತ, ಸತತ ಸ್ಮರಣೆ ಮಾಡಿದ್ದರ ಪ್ರಭಾವದಿಂದ ಆ ಹುಳು ಚಿಟ್ಟಿಯಾಗಿ ಬಿಡುತ್ತೆ. ಆ ಹುಳು ಚಿಟ್ಟಿಯಾಗತ್ತೆ ಒಂದು ನಿಜ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೋಡಿದ್ರ, ಜೀವ ಬ್ರಹ್ಮನಾಗಿ ಬಿಡ್ತಾನೆ. ಆಯ್ತೋ ಇಲ್ಲೋ, ಚಿಟ್ಟೆ ಅದು ಹಾಗೆ ಜೀವರೆಲ್ಲ ಬ್ರಹ್ಮರಾಗಿ ಬಿಡ್ತಾರೆ. ಅಲ್ಲಿ ಎಷ್ಟು ಸಿಂಪಲ್ ಇದೆ ಉತ್ತರ, ಅದರೊಳಗೆ ಏನೇನೂ ಕಷ್ಟ ಇಲ್ಲ. ಅದು ಚಿಟ್ಟೆನ ಸ್ಮರಣೆ ಮಾಡಿತು, ಚಿಟ್ಟೆ ಆಯ್ತು. ಯಾವ ಚಿಟ್ಟೆನ ಸ್ಮರಣೆ ಮಾಡ್ತು ಅದೇ ಚಿಟ್ಟೆ ಆಗಲಿಲ್ಲ, ಆ ಚಿಟ್ಟೆ ಅಲ್ಲೇ ಇದೆ. ಅಂತಹದೇ ಚಿಟ್ಟೆ ಆಗಿದೆ ಹೊರತು ಆ ಚಿಟ್ಟೆ ಆಗಲಿಲ್ಲ. ಆ ಚಿಟ್ಟೆ ಸಾಯೋದಿಲ್ಲ ಈ ಮಧ್ಯೆ. ಸಿಮಿಲರ್ ಚಿಟ್ಟೆ ಬೇರೆ, ಸೇಮ್ ಚಿಟ್ಟೆ ಬೇರೆ. ಸಿಮಿಲರ್ ಆಗುತ್ತದೆ ಹೊರತು ಸೇಮ್ ಆಗೋದಿಲ್ಲ. ಆ ಎಕ್ಸಾಂಪಲ್ ಕ್ಲಿಯರ್ ಆಗಿದೆ. ಸುಮ್ಸುಮ್ ಮಾಡಿ ಏನ್ ಮಾಡ್ಬೇಕು, ಅದಕ್ಕೆ ಕಲ್ಪನೆ ಮಾಡಬಾರ್ದು. ಇದಕ್ಕೆಲ್ಲ ಹೇಳ್ತಾರೆ ನೋಡಯ್ಯ, ಚೇರ್ ತುಂಬಾ ಚೆನ್ನಾಗಿದೆ, ನಾನು ಕೊಡ್ತೀಯ ಎಷ್ಟಾಗತ್ತೆ ಎಷ್ಟೋ ಹೇಳ್ತಾರೆ. ಕೊಡ್ತೀನಿ, ಅದೇ ಚೇರ್ ಬೇಕು, ಅದೇ ಕೊಡ್ತೀನಿ ಸರ್ ಅಂತಾನೆ. ಅದೇ ಕೊಡ್ತೀನಿ ಅಂತ ಮತ್ತೆ ಅದನ್ನೇ ಕೊಟ್ಟರೆ ಬದಲಾವಣೆ ಗತಿ ಏನಾಗಬೇಕು, ಅವನು ಬುಕ್ ಮಾಡಿದ್ದಾನಾಗಲೇ. ಅವನು ಅದೇ ಕೊಡ್ತಾರೆ, ಅಂಥದ್ದೇ ಕೊಡ್ತೇನೆ ಅಂತ ಅರ್ಥ. ಸೇಮ್ ಅಂದ್ರೆ ಸಿಮಿಲರ್ ಅಂತ ಅರ್ಥ. ಅದೇ ಕೊಟ್ಟಿರು ಜಗಳ ಆಡ್ತಾರೆ ಅಷ್ಟೇನೆ. ನಾನು ಕೊಟ್ಟಾಯ್ತು ಅವನಿಗೆ ಕೊಡ್ತೀನಿ ಅಂತ ಅವನು ಕೇಳ್ತಾನೆ. ಅದೇ ಅಂದ್ರೆ ಶಬ್ದಕ್ಕೆ ಅಂತಹದೇ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಅಂತ್ಯಕಾಲಕ್ಕೆ ಏನು ಸ್ಮರಣೆ ಮಾಡ್ತಾನೋ ಅಂತಹದೇ ವಸ್ತುವಾಗಿ ಹುಟ್ಟುತ್ತಾನೆ. ಅದಕ್ಕೆ ಭಾಗವತ ಪುರಾಣ ಒಳ್ಳೆ ದೃಷ್ಟಾಂತ ಕೊಟ್ಟಿತು. ಇದು ಥಿಯರಿ, ಅದು ಪ್ರಾಕ್ಟಿಕಲ್ ಆಗಿ ಕಾಣ್ತಾ ಇತ್ತು. ಎಂಥ ಆಶ್ಚರ್ಯ, ಜಡಭರತನಂತಹ ರಾಜ, ನಮ್ಮ ದೇಶಕ್ಕೆ ಅವನಿಂದ ಹೆಸರು ಬಂತು. ಅಜನಾಭ ಅನ್ನೋ ಮೊದಲ ಹೆಸರಿನ ನಮ್ಮ ಖಂಡ ಭರತ ಖಂಡವಾಯಿತು ಭರತನ ಆಳ್ವಿಕೆಯಿಂದ. ಎಂಥ ಸಮರ್ಥರಾದ ರಾಜ ಅವನು. ಅವನು ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಹವಿಸ್ಸನ್ನು ಇಂದ್ರಾದಿ ದೇವತೆಗಳಿಗೆ ಕೊಟ್ಟರೆ ಅವರು ಕೈ ಚಾಚ್ತಿದ್ರಂತ, ಅಷ್ಟು ಅವನ ಮೇಲೆ ಪ್ರೀತಿ ಇತ್ತು ಅವರಿಗೆಲ್ಲ ಕೂಡ. ಅಂತ ಮಹಾನುಭಾವ ಕೊನೆಗೊಮ್ಮೆ ಒಂದು ಜಿಂಕೆಯ ಸಹವಾಸಕ್ಕೊಳಗಾಗ್ತಾನೆ. ಭಾಗವತರು ಕೇಳಿರ್ತೇನೆ ಅದನ್ನ. ಒಂದು ಜಿಂಕೆ ಬರುತ್ತೆ, ಅದು ಹೆರುತ್ತೆ, ಪ್ರಸವಾದ ಮರಿಯನ್ನು ತಗೊಳ್ತಾನೆ, ಜೋಪಾನ ಮಾಡಿ ಶುರು ಮಾಡ್ತಾನೆ. ಅದೇ ಯೋಚನೆ ಶುರುವಾಯ್ತು ಅವನಿಗೆ. ಎದ್ರೆ ಕೂತ್ರೆ ನಾರಾಯಣ ನಾರಾಯಣ ಅಂತಿದ್ದ ಪಾಪ. ಅವತ್ತಿನಿಂದ ಜಿಂಕೆ ಮರಿ ಜಿಂಕೆ ಮರಿ, ಏಣ ಕುಣಕ ಏಣ ಕುಣಕ ಅಂದಿದ್ದು ಅಂದಿದ್ದೇನೆ. ಟೋಟಲಿ ಅಟ್ಯಾಚ್ಮೆಂಟ್ ಡೆವಲಪ್ ಮಾಡ್ಕೊಂಡ್ಬಿಡ್ತಾನೆ. ಕೊನೆ ಹೊತ್ತಿಗೆ ಎಷ್ಟೋ ದಿವಸ ಆಯಿತು, ಕೊನೆಗೆ ಒಂದು ದಿವಸ ಹೋಗೇ ಬಿಡುತ್ತದೆ, ಇರೋದೆಲ್ಲ ಹೋಗೇ ಬಿಡುತ್ತೆ. ಆದ್ರೆ ಅದು ಹೋದರೂ ಅದರ ಮೇಲಿನ ಚಿಂತೆ ಇವನನ್ನು ಬಿಡಲಿಲ್ಲ. ಸದಾ ತದ್ಭಾವ ಭಾವಿತ, ಅದನ್ನು ಯೋಚನೆ ಮಾಡಿದ್ದು 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 ಹಾಗೆ ಸತ್ತೋಗಿ ಬಿಡ್ತಾನೆ. ಜನಗಳು ಸಾಯೋದ್ರಲ್ಲೂ ಎರಡು ವೆರೈಟಿ, ತುಂಬಾ ಬೇಕಾದವರು ಸತ್ತಾಗ ಆ ಸಾವನ್ನು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡ್ಬಿಡ್ತಾನೆ. ಇವನಿಗೆ ತುಂಬಾ ದಿವಸ ಇರೋದು, ಆದರೆ ಇವನು ಬೇಗನೆ ಸತ್ತೋಗಿ ಬಿಡ್ತಾನೆ. ಅದು ಇನ್ನೊಬ್ಬರ ಸಾವು ತುಂಬಾ ಪ್ರೀತ್ಯಾಸ್ಪದರ ಸಾವು, ಆ ರೀತಿ ಪರಿಣಾಮ ಬೀರುತ್ತೆ. ಆ ಜಿಂಕೆಯ ಸಾವು, ಜಿಂಕೆ ಹೊರಟೋಯ್ತಲ್ಲ, ಅದು ಹೊರಟೋಯ್ತು, ಇವನು ಪ್ರಾಣನೇ ಬಿಟ್ಟುಬಿಟ್ಟ. ಇದು ಒಂದಾಯ್ತು. ಪ್ರಾಣ ಬಿಡಬೇಕಾದ್ರೂ ಕೂಡ ಆ ಜಿಂಕೆ ಸ್ಮರಣೆ ಮಾಡಿನೇ ಪ್ರಾಣ ಬಿಟ್ಟುಬಿಟ್ಟ. ಆ ಜಿಂಕೆ ಜಿಂಕೆಯ ಸ್ಮರಣೆ ಮಾಡೇನೆ ಸತ್ತ. ಫಲಿತಾಂಶ ಭಾಗವತ ಹೇಳುತ್ತೆ, ಅವನು ಜಿಂಕೆ ಮರಿಯಾಗಿ ಹುಟ್ಟಿದ. ಈ ಭಗವದ್ಗೀತೆಯ ತತ್ವಕ್ಕೆ ದೊಡ್ಡ ನಿದರ್ಶನ. ಭಗವದ್ಗೀತೆಯ ತತ್ವ ಅತ್ಯಂತ ಮಾರ್ಮಿಕವಾದದ್ದು. ಇದು ನಮಗೆ ಅರ್ಥ ಆಗಿಬಿಟ್ರೆ ಬಹಳ ಹುಷಾರಾಗಿರ್ಬೇಕು. ಆವಾಗ ನಾವು ಈ ತರ ಹುಷಾರಾಗಿಬಿಡುತ್ತೆ. ಒಂದು ಕೊನೆಗಾಲಕ್ಕೆ ಒಳ್ಳೆಯ ಸ್ಮರಣೆ ಮಾಡೋಣಯ್ಯ, ಸಾಕು ಇಷ್ಟೇ, ನಾವು ಒಳ್ಳೆ ಸ್ಮರಣೆ ಮಾಡಿಬಿಡೋಣ, ಏನು ಯೋಚನೆ ಇಲ್ಲ. ಅಂತೂ ಈಗಂತೂ ಯೋಚನೆ ಮಾಡೋದು ಬೇಕಾಗಿಲ್ಲ, ಆವಾಗ ಸಾಕು. ಏನೋ ಮಾಡ್ತಾ ಗೊತ್ತಿಲ್ಲ ಅಲ್ಲ, ಗೀತೆ ಹೇಳುತ್ತೆ. ಗೀತೆ ಏನು ಹೇಳುತ್ತೆ, ಸರಿಯಾಗೋದು ಸಾಯ್ಬೇಕಾದ್ರೆ ಮಾಡಬೇಕು ಅಂತ ಹೇಳಿತ್ತು. ಈಗ ಸಾಯ್ತಿದ್ದೀವ ನಮಗೆ ಏನಿಲ್ಲ, ಈಗಾಗ ಸಾಯ್ತೀಯ, ಅವಾಗ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಈಗಿನಿಂದ ಸ್ಮರಣೆ ಮಾಡಿ ಯಾಕೆ ಸಾಯ್ತೀಯ, ಅವಾಗ ಸ್ಮರಣೆ ಮಾಡಿದ್ರೆ ಸಾಕಲ್ಲ. ಸ್ಮರಣ್ ಮುಕ್ತ ಕಲೆಯ ವರಂ, ಭಗವತಿ ಸ್ಪಷ್ಟ ಇದೆ. ಈಗಿನಿಂದ ಯಾಕೆ ಕಷ್ಟಪಡಬೇಕು ಅಂತ ಕೆಲವರು ವಾದ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ತಸ್ಮಾತ್ ಸರ್ವಕಾ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧ ಚ ಮೈಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯ. ಮುಂದೆ ಹೇಳ್ತಾರೆ ಪರಮಾತ್ಮ, ಅಂತ್ಯಕಾಲದ ಸ್ಮರಣೆ ಮಾಡಬೇಕು ಅಂತ ಇದ್ರೆ ಅವತ್ತೇ ಮಾಡಿದರೆ ಬರೋದಿಲ್ಲ ಅಂತ ಹೇಳಿದ್ರು. ಅಂತ್ಯಕಾಲದ ಸ್ಮರಣೆ ಇವತ್ತು 12 ಗಂಟೆಗೆ ಊಟ ಆಗಬೇಕಾಗಿದೆ. 12 ಗಂಟೆಗೆ ಒಲೆ ಹಚ್ಚಿದ್ರೆ ಅಡಿಗೆ ಆಗೋದಿಲ್ಲ. ಮತ್ತೆ ಊಟ 12ಕ್ಕೆ ಆಗ್ಬೇಕಾದ್ರೆ ಬೆಳಗ್ಗೆ ಶುರು ಮಾಡಿರ್ತಾನೆ ಪಾಪ. ಅಷ್ಟೊತ್ತಿಗೆ ಆದರೆ ಪುಣ್ಯ. ಈ ಮತ್ತೆ ಅವತ್ತೇ ಇಟ್ಟರೆ ಯಾರು ನೋಡ್ತಾರೆ, ಈಗ ಅಡಿಗೆ ಇರ್ತಿದ್ದೆ ನಾ ಬೇರೆ ಹೋಗ್ತೀನಿ ಹೊರಟು ಬಿಡ್ತಾನೆ ಹಾಗೆ. ಆ ರೀತಿ ಮಾಡಿ ಹೋಟೆಲ್ ಅಭ್ಯಾಸ ಡೆವಲಪ್ ಮಾಡ್ಕೊಂಡಿದ್ದು. ಇನ್ನು ಅಡಿಗೆ ಆಗಿಲ್ಲ ಅದಲ್ಲ, ಈಗಿಟ್ಟು ಆಗೋದೇನು ಬಂತ, ಆಗಿದ್ದು ರೆಡಿ ಇದೆ ಪಾಪ, ಮೀಲ್ಸ್ ರೆಡಿ ಮೀಲ್ಸ್ ರೆಡಿ ಅಂತ ಹಾಕಿರ್ತಾರೆ. ನಾನು ಹೋಗ್ಬಿಡ್ತೇನೆ ಅಂತ ಹೋಗ್ಬಿಡ್ತಾನೆ. ಅದಕ್ಕೆ ಮಕ್ಕಳನ್ನ ಹೊರಗೆ ಕಳಿಸ್ಬಾರ್ದಿದ್ರೆ ರೆಡಿ ಇರಬೇಕಾಗ, ಅವಾಗ ಹೋಗೋ ಬುದ್ಧಿ ಬರೋದಿಲ್ಲ. ಇಲ್ಲ ಹೋದ್ರೆ ಹೋಗೇ ಬಿಡ್ತಾನೆ. ಆಕ್ಚುಲಿ ಸ್ವಾಮಿ ಮನೇಲಿ ಬೇಡ ಬೇಡ ಅಂದ್ಬಿಡ್ತಾನೆ. ಕೊನೆಗೆ ನೀವು ಮಾಡೋದು ಅಷ್ಟರಲ್ಲಿ ಅಲ್ಲೇ ಮಾಡ್ತೇನೆ ಅಂತ ಹೊರಟೋಗ್ಬಿಡ್ತಾನೆ ಕೊನೆಗೆ. ಅದು ಅಭ್ಯಾಸ ಗ್ರಾಜುಯೇಟ್ ಮಾಡಿ ಡೇಂಜರಸ್. ಅದು ಒಂದು ಅಡಿಗೆ ಎಷ್ಟೊತ್ತಿಗೆ ಹೇಗೆ ತಯಾರು ಮಾಡ್ಕೊಂಡಿರ್ತೇವಲ್ಲ, ಬಸ್ 10:30 ಆಗಿದೆ ಅಂತ ತಿಳ್ಕೊಳ್ಳಿ, 10:30 ಮನೆ ಬಿಟ್ಟರಾಗತ್ತಾ, ಸ್ಟ್ಯಾಂಡ್ ಬಿಡುತ್ತೆ 10:30 ಬಸ್, 10:30 ನಾವು ಕೂತಾಗಿರ್ಬೇಕಾಗಲೇ. ಆದ್ದರಿಂದ ತಯಾರಿ ಆಗಾಗಬಾರದು, ಮೊದಲಿಂದ ತಯಾರಿ ಆಗಿರಬೇಕು. ಮೊದಲಿಂದ ತಯಾರಿ ಆಗಿದೆ ಪರೀಕ್ಷೆಯಲ್ಲಿ. ವಿದ್ಯಾರ್ಥಿ ಬರೆಯೋ ಪರೀಕ್ಷೆಯಲ್ಲೇನೆ, ಬರೆಯೋದು 3 ತಾಸೇನೆ. ಆದರೆ ಪರೀಕ್ಷೆಯಲ್ಲಿ 3 ತಾಸು ಬರಿಬೇಕಾದ್ರೆ ಆಗ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ತಾಸು ಓದಿರ್ಬೇಕು ಗೊತ್ತಾ, ಅವನು 100+ ತಾಸು ಓದಿರ್ಬೇಕು. ಇಡೀ ವರ್ಷ ಓದಿದ್ದನ್ನ ಅವತ್ತು ಕೂರ್ತಿ ಬರಲಿಕ್ಕಾಗೋದಿಲ್ಲ. ಮತ್ತೆ ಇಡೀ ವರ್ಷ ಸರಿಯಾಗಿ ಓದಿ ಎಷ್ಟೋ ವಿಷಯ ಮರ್ತುಬಿಟ್ಟಿರ್ತಾನೆ ಈಗಾಗಲೇನೆ. ಅಂತ ಹೊತ್ತಿನಲ್ಲಿ ನಾಳೆ ಪರೀಕ್ಷೆ ಇವತ್ತು ಓದಿದ್ರೆ ಏನು ಬರಲಿಕ್ಕಾಗೋದಿಲ್ಲ. ನಾಳೆ ಪರೀಕ್ಷೆ ಇವತ್ತು ಓದಿದ್ರೆ ಸಾಧ್ಯ ಇಲ್ಲ. ಅನೇಕ ದಿವಸ ಓದಿ ಓದಿ ಗಟ್ಟಿ ಆಗಬೇಕಾದವನು. ಇವತ್ತು ಆರ್ ಸಿ ಸಿ ಆಗ್ತಾರೆ, ತಕ್ಷಣ ಅದು ಉಪಯೋಗಿಸಕ್ ಬರೋದಿಲ್ಲ, ಕ್ಯೂರ್ ಆಗಬೇಕದು. ಕ್ಯೂರ್ ಆಗದೆ ಹೋದ್ರೆ ಅದನ್ನು ಉಪಯೋಗಿಸಕ್ ಬರೋದಿಲ್ಲ. ಇಲ್ಲದೆ ಹೋದ್ರೆ ತಕ್ಷಣ ಉಪಯೋಗಿಸಿದ್ರೆ ಬೊಣ್ಣೆ ಎಷ್ಟೋ ಅಷ್ಟೇ, ಎಲ್ಲ ಸಿಮೆಂಟ್ ಹಾಕೋದು ತಕ್ಷಣ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ, ನೀರು ಹಾಕ್ಬಿಟ್ಟು ಎಲ್ಲ ವಾಶ್ಔಟ್ ಆಗಿಬಿಡುತ್ತೆ. ಅವತ್ತು ನೀರು ಹಾಕಾಗಿಲ್ಲ, ಮರುದಿವಸ ಹಾಕಿ ಅವಾಗ ಗಟ್ಟಿಯಾಗಲಿ ಶುರುವಾಗ ಪದ್ಧತಿ. ಈ ಕ್ಯೂರಿಂಗ್ ಪ್ರೋಸೆಸ್ ಆಗೋ ಹಾಕಿ ಶ್ರವಣ ಕೇಳೋದೆಲ್ಲ ಜಸ್ಟ್ ಸಿಮೆಂಟ್ ಹಾಕಿದಾಗಷ್ಟೇ, ಎಷ್ಟು ಕೇಳಿದ್ರು ಕೂಡ ಹಾಗೆ ಹೋದ್ರೆ ಮತ್ತೆಲ್ಲ ವಾಶ್ಔಟ್ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ಕೇಳಿ 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 ಅದನ್ನು ರೈನ್ಫೋರ್ಸ್ ಮಾಡ್ತಾ ಹೋಗಬೇಕು, ಆಗ ಗಟ್ಟಿಯಾಗುತ್ತೆ, ಆಗದ ಅಂತ್ಯಕಾಲಕ್ಕೆ ಬರುತ್ತೆ. ನಮಗೀಗ ಅರ್ಥ ಆಗುತ್ತೆ, ಅಂತ್ಯಕಾಲಕ್ಕೆ ಸ್ಮರಣೆ ನಮ್ಮ ಅಂದ್ಕೊಂಡಿದ್ದು ಬರಬೇಕಾಗಿದ್ರೆ ಮೊದಲಿಂದ ಪ್ರಾಕ್ಟೀಸ್ ಮಾಡಿರೋದು. ಅದನ್ನು ಭಗವಂತ ಹೇಳ್ತಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ. ಸರ್ವೇಷು ಕಾಲೇಶು, ಎಲ್ಲ ಕಾಲಗಳಲ್ಲೂ ಕೂಡ ನನ್ನನ್ನು ಸ್ಮರಣೆ ಮಾಡು, ಆಮೇಲೆ ಯುದ್ಧ ಮಾಡು, ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವ್ಯಾವುದೋ ಕೆಟ್ಟ ವಿಚಾರ ಇವತ್ತಿಂದ ಯಾತಕ್ಕೆ ಬಿಡಬೇಕು, ನಾವಾಗ ಅವತ್ತೆಲ್ಲಿ ಗಂಟು ಬೀಳುತ್ತೋ ಅಂತ ಇವತ್ತೇ ತೆಗೆದು ಹಾಕಿ ಬಿಡಬೇಕು. ಅವತ್ತು ಗಂಟು ಬಿದ್ದರೆ ಕಷ್ಟ ಇದನ್ನ, ತುಂಬ ಕೊರಗಲಕ್ಕೆ ಹೋಗಬಾರದು, ಬಿಟ್ಟಾ ಹೋಗಿಬಿಡಬೇಕು. ದೇವರಿಗೆ ಸಂಬಂಧಿತ ಮಾತ್ರ ಹಿಡ್ಕೊತಾ ಹೋಗಬೇಕು. ದೇವರಿಗೆ ಪ್ರಯಾಣ ಮುಗಿಯುತ್ತೆ, ಟಿಕೆಟ್ ನೋಡಿದ್ರೆ ಎಷ್ಟು ಬಿಡ್ತಾರೆ, ಈ ಕತೆ ಮುಗೀತದ. ಅದು ಮತ್ತೆ ಮನೆ ಇಟ್ಕೊಂಡು ಸುಮ್ಮನೆ ಲಗೇಜ್ ಮಾಡ್ಕೊಂಡು ದಟ್ಟಿ ಮಾಡ್ಕೊಂಡು ಸಿಟಿ ಇಲ್ಲ, ಎಲ್ಲ ಮಧ್ಯೆ ಮಧ್ಯೆ ಕ್ಲೀನ್ ಮಾಡ್ತಿರ್ತಾನೆ, ಕಬೋರ್ಡಲ್ಲಿ ಕ್ಲೀನ್ ಮಾಡಿಬಿಡ್ತಾನೆ, ಅನ್ವಾಂಟೆಡ್ ತಿಂಗ್ಸ್ ಒಗೆದು ಬಿಡ್ತಾನೆ ಆ ಕಡೆ. ಆದ್ರೆ ತಲೆಯಲ್ಲಿ ಬರೀ ಅನ್ವಾಂಟೆಡ್ ತಿಂಗ್ಸ್ ತುಂಬಿಸ್ಕೊಂಡಿರ್ತಾನೆ, ಇದು ಸಮಸ್ಯೆ. ಆಗ ಮನೆಯಲ್ಲೇ ವಾಂಟೆ ಅನ್ವಾಂಟೆಡ್ ತಿಂಗ್ಸ್ ತೆಗೆದು ಹಾಕ್ತೀಯಲ್ಲ, ಮನಸ್ಸು ತೆಗೆದು ಹಾಕ್ಬಿಡ್ಬೇಕು. ಎಲ್ಲ ಪ್ರೇರ್ ಬರೋದಿಲ್ಲ, ಅದೆಲ್ಲ ಕೂಡ ಒಳ್ಳೇದನ್ನು ಮಾತ್ರ ಪ್ರಿಸರ್ವ್ ಮಾಡ್ತಾ ಹೋಗಬೇಕು. ಪ್ರಿಸರ್ವ್ ಮಾಡೋದು ಯಾವಾಗ, ಮತ್ತೆ ಮತ್ತೆ ಕೇಳಿದ್ರೆ ಗಟ್ಟಿಯಾಗುತ್ತೆ, ಅದು ಬಿಟ್ಟರೆ ಹೋಗ್ಬಿಡುತ್ತೆ ಆ ಕಡೆ. ಅದು ಅಯೋಗ್ಯ ಪದಾರ್ಥನ ಸಗ್ಗ ಬಿಟ್ಟು ಕಳ್ಕೊಂಡ್ಬಿಡಬೇಕು, ಯೋಗ್ಯ ಪದಾರ್ಥವನ್ನ ನೀನು ಸ್ಮರಣೆ. ಮತ್ತು ತಸ್ಮಾತ್ ಸರ್ವೇಷು ಕಾಲೇಶು, ಅದಕ್ಕೆ ಸಂತತಂ ಚಿಂತಯೇನಂತಂ ಅಂತ ಆಚಾರ್ಯ ಹೇಳಿ. ದೇವರ ಸ್ಮರಣೆ ಎಲ್ಲ ಕಾಲಗಳಲ್ಲೂ ಮಾಡಿ ಅಂದರು, ಒಂದೇ ಸದಾ ಮಾಡ್ತಿರ್ಬೇಕದು. ಹಗಲು ರಾತ್ರಿ ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಆ ಸರ್ವೇಶು ಕಾಲೇಶು ಮೊದಕ್ಕೆ ಅರ್ಥ ಹೇಳದಂತ ಮಾತದು. ಎಲ್ಲ ಕಾಲಗಳಲ್ಲೂ ಕೂಡ ಯಾವುದೇ ಪ್ರಸಂಗ ಬರಲಿ, ಯಾವ ಕಾಲಕ್ಕೆ ಸಾವು ಬರುತ್ತೋ ಗೊತ್ತಿಲ್ಲ ಮೊದಲು, ಕೊನೆಯದಾಗಿ ಆ ಕಾಲಕ್ಕೆ ರೆಡಿ ಅಂತ ಆಗಬೇಕಲ್ಲ, ಸ್ಮರಣೆ ಮಾಡ್ತಾನೇ ಇರಬೇಕಲ್ಲ. ವಿದ್ಯಾರ್ಥಿ ಓದಿರ್ತಾನೆ, ಮತ್ತೆ ಮತ್ತೆ ಪುಸ್ತಕ ತೆಗೆದು ನೋಡ್ತಾನೆ, ಪುಸ್ತಕ ಮುಚ್ಚಿಟ್ಟು ಮತ್ತೆ ನೋಡ್ತಾನೆ, ಊಟಕ್ಕೂತ ಮತ್ತೊಮ್ಮೆ ತೆಗೆದು ನೋಡ್ತಾನೆ, ಇನ್ನೊಮ್ಮೆ ಜ್ಞಾಪಿಸ್ಕೋತಾನೆ. ಕೊನೆಯ ಮೂಮೆಂಟ್ ಭಾರಿ ಇಂಪಾರ್ಟೆಂಟ್ ಇದ್ದರೆ ಒಳಗೆ ಎಂಟರ್ ಆಗಿರ್ತವೆ ನೋಡಿ ಎಂಟರ್ ಆಗ್ತಾನೆ. ಅಮೆ ತೊಗೊಂಡು ಎಂಟರ್ ಆಗಬಾರ್ದು ಅಷ್ಟೇ, ನೋಡಿ ಎಂಟರ್ ಆಗಿದ್ರೆ ತಪ್ಪಲ್ಲ, ತೊಗೊಂಡು ಎಂಟರ್ ಆಗಿಬಿಟ್ರೆ ಫಜೀತಿ ಆಗ ಅವನ ತಲೆಯಿಂದ ಹೊರಗೆ, ಅದು ಹೊರಗೆ ಎಂಟರ್ ಆಗಿಬಿಡುತ್ತೆ, ಕೆಲಸ ಬರೋದೇ ಇಲ್ಲ ಅದು, ನಾಟ್ ಅಲೌಡ್. ಆ ಥರ ಆ ಕಾಲದವರೆಗೂ ಪ್ರಯತ್ನ ಪಡ್ತಾನೆ, ಬೇರೆ ಯಾರು ಮಾತಕ್ಕೆ ಯಾರು ಮಾತಾಡ್ತಿರ್ತಾ ಅವನಿಕ್ತೀವಿ, ಹಾ ಏನಂದ್ರೆ ಏನಂದ್ರೆ ಅಂತಿರ್ತಾನೆ ಅಷ್ಟೇ. ಈ ಕಡೆ ಗಮನ ಹೇಳಿದ್ರೆ ಮತ್ತೆ ಏನಂದ್ರೆ ಅಂತಾನೆ, ಈ ಕಡೆ ನೋಡ್ತಾನೆ, ಅದನ್ನು ಡೆವಲಪ್ ಮಾಡ್ಕೋದು. ಅಂತ ಕಾನ್ಸಂಟ್ರೇಷನ್ ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ. ಆ ಪದ ನೋಡಿ, ಬರೀ ಸ್ಮರ ಅಲ್ಲ, ಅನುಸ್ಮರ. ಅನುಸ್ಮರಣಂ ನಾಮ ಪುನಃ ಪುನಃ ಸ್ಮರಣ, ಮತ್ತೆ ಮತ್ತೆ ಸ್ಮರಣೆ ಮಾಡೋದು. ವಿದ್ಯಾರ್ಥಿ ಹೇಳ್ತಾರೆ, ಸರಿಯಾಗಿ ಬರೋದಿಲ್ಲ ನೀನೀಗ, 10 times ನೋಡ್ಕೊಂಬ ಅಂತ ಹೇಳ್ತಾರೆ. 10 times ಅದನ್ನೇ 10 times ಬರೆಯೋದು ಗಟ್ಟಿಯಾಗುತ್ತೆ, 20 times ಬರಿ, 100 times ಬರಿ. ದೇವರ ವಿಷಯನ ಬಹುನಾಮ್ ಜನ್ಮ ನಾಮಂತೆ, ಹರಿಕಥೆ ಏನೇ ಕೇಳು, ಕೇಳಿದ್ದೇ ಕೇಳು, ಪುನಃ ಪುನಃ ಸ್ಮರಣೆ ಮಾಡ್ತಾ ಹೋದರೆ ಆಗ ಅದು ಸ್ವಾಧೀನಕ್ಕೆ ಬರುತ್ತೆ ಹೊತ್ತಿದ್ದರೂ ಸಾಧ್ಯ ಇಲ್ಲ. ಇದು ಪ್ರಶ್ನೆ ಎಂಥದ್ದಿದು, ಅಲ್ಲಿ ಪರೀಕ್ಷೆ ಇರ್ತಾರೆ ನೆಕ್ಸ್ಟ್ ಇಯರ್, ಮತ್ತೆ ಮತ್ತೇನು ಸಾಧ್ಯ ಇಲ್ಲ, ಮುಗಿದೋಯ್ತಾನೆ. ಫೇಲ್ ಆದ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಕಾಯ್ಬೇಕು, ನೆಕ್ಸ್ಟ್ ಇಯರ್ ಅಲ್ಲ, ನೆಕ್ಸ್ಟ್ ಜನ್ಮ. ನೆಕ್ಸ್ಟ್ ಜನ್ಮ ಯಾವಾಗ ಬರುತ್ತೆ ಗೊತ್ತಿಲ್ಲ, ಮತ್ತೆ ಕೆಲವರು ಇರ್ತಾರೆ ನೆಕ್ಸ್ಟ್ ಜನ್ಮದಲ್ಲಿ ಓದ್ಬಿಡ್ತಾನಯ್ಯ, ನೆಕ್ಸ್ಟ್ ಮೇಲೆ ಗ್ಯಾರಂಟಿ ಬರುತ್ತೆ ಅವನಿಗೆ, ಯಾವ ಜನ್ಮ ಬರುತ್ತೆ ಯಾರಿಗೆ ಗೊತ್ತು, ನರಿ ನಾಯಿ ಆಗೋ ಚಾನ್ಸಸ್ಸೇ ಜಾಸ್ತಿ ಇರ್ತವೆ, ಮನುಷ್ಯ ಜನ್ಮ ಬರೋ ಗ್ಯಾರಂಟಿನೇ ಇಲ್ಲ. ಅಲ್ಲಿ ಎಲ್ಲ ಅನುಕೂಲ ಇರೋ ಗ್ಯಾರಂಟಿ ಅಂತೂ ಮತ್ತೆ ಇಲ್ಲ, ಎಲ್ಲಿ ಹುಡ್ತಾನೆ ಎಲ್ಲ ಇಂದ್ರಿಯ ಇರುತ್ತೆ ಅಂತೇನು ಗ್ಯಾರಂಟಿ, ಕೈಕಾಲೆಲ್ಲ ಇರುತ್ತೆ ಅಂತ ಯಾರು ಗಟ್ಟಿ, ಒಳ್ಳೆ ಜನ ಹುಡ್ತಾನೆ ಅಂತ ಏನು ಗ್ಯಾರಂಟಿ. ಅಲ್ಲಿ ತಿಳುವಳಿಕೆ ಇರುತ್ತೆ, ಇಷ್ಟೆಲ್ಲ ಇದ್ರೂ ಅಲ್ಲಿ ಸ್ಮರಣೆ ಇರುತ್ತಾ, ಏನು ಇರೋದಿಲ್ಲ. ಅದಕ್ಕೆ ಮುಂದೆ ಅಂತ ಹೇಳಬೇಡಿ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ, ನಮಗೆ ಅವಕಾಶ ಇರೋದು ಗಾಳಿ ನಮ್ಮನ್ನು ಕೇಳಿ ಬೀಸೋದಿಲ್ಲ. ಅದು ಬೀಸಿದ ಕಾಲಕ್ಕೆ ನಾವು ಧಾನ್ಯ ತೋರಬೇಕೇ ಹೊರತು ನಾವು ನಮಗೋಸ್ಕರ ಅದು ಸ್ಪೆಷಲ್ ಆಗಿ ಬರೋದಿಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ನಮಗಿರೋ ಅವಕಾಶವನ್ನ ವ್ಯರ್ಥ ಮಾಡಿಕೊಳ್ಳಲೇಬಾರದು. ಆಟದಲ್ಲಿ ಔಟ್ ಆದ ಮತ್ತೆ ಮುಗಿದೋಯ್ತು, ನೆಕ್ಸ್ಟ್ ಇನ್ನಿಂಗ್ಸ್ ಕಾಯ್ಬೇಕು, ನೆಕ್ಸ್ಟ್ ಮ್ಯಾಚಿಗೆ ಕಾಯ್ಬೇಕು, ಮತ್ತೆ ಬರೋ ಸಾಧ್ಯತೆನೇ ಇತ್ತು. ಮತ್ತೆ ಈಗ ಇಂಪ್ರೂವ್ ಮಾಡ್ಕೊತೀರಿ, ಮತ್ತೆ ಅಲ್ಲಿ ಮಾಡ್ಕೋ, ಇಲ್ಲಿ ಸಾಧ್ಯ ಇಲ್ಲ, ಇಲ್ಲಿ ಕೆಲಸ ಆಯ್ತು ಹೋಗ್ಬಿಡ್ಬೇಕು ಆ ಕಡೆಗೆ ಅಷ್ಟೇ. ಔಟ್ ಆಗೋದು ಎಷ್ಟೊತ್ತು ಬೇಕು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇ, ಗಂಟೆ ಗಟ್ಟಲೆ ಬೇಕಾಗಿಲ್ಲ ಔಟ್ ಆಗೋದಕ್ಕೆ. ನೋಡಿ ನೋಡ್ತಲಕ್ಕೆ ಔಟ್ ಆಗೋಗ್ಬಿಟ್ಟಿರ್ತಾನೆ ಅಂತ ನಾವು ನೋಡ್ತಿರ್ತೇವೆ, ಅಯ್ಯೋ ಅಯ್ಯೋ ಅಂತಲಕ್ಕೆ ಸಾಯೋದಾಗ ನೋಡಿ ನೋಡಿದ್ರೆ ಸತ್ತು ಹೋಗ್ಬಿಡ್ತಾರಪ್ಪ, ನೋಡಿ ನೋಡ್ತಿರ್ಲಿಕ್ಕೇನೆ ಬಾಯ್ತೇವೆ ನೋಡ್ತಾ ಹೋಗೇ ಬಿಟ್ರು ಅಂತ ಹೇಳಿದ್ದಾರೆ. ಎಷ್ಟು ಆಶ್ಚರ್ಯ! ಈ ಮಾತು ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ತಯಾರಾಗಿರ್ಬೇಕು. ಎವರೆಡಿ ನಾವು ಬ್ಯಾಟ್ರಿ ನೋಡ್ತೇವೆ ಹೊರತು ಎವರೆಡಿ ನಾವಾಗಿರ್ಬೇಕು, ಬ್ಯಾಟ್ರಿ ಎವರೆಡಿ ಆಗಬಾರದು. ಎವರ್ ರೆಡಿ ಇವತ್ತು, ಅವರ್ ರೆಡಿ ಯೋಚನೆ ಮಾಡೋದು. ಅಕಸ್ಮಾತ್ ಇವತ್ತು ಸತ್ತು ರೆಡಿ ಇದ್ದೇವೆ ನಾವು ಕೇಳಬೇಕಲ್ಲಿ, ಸತ್ತು ರೆಡಿ ಇದ್ದೇವಾ, ಅಯ್ಯೋ ಬರ ಎಷ್ಟೊಂದು ಕೆಲಸ ಇದೆ ಇವತ್ತು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ.
ನಮ್ಮನ್ನು ಕರೆದೇನಾದ್ರು ಕರ್ಕೊಂಡು ಹೋದ್ರೆ ದೇವರಾಣಿ ಯಾರೋ ಹೋಗ್ತಿದ್ದಿಲ್ಲ. ಅವ್ರು ಕೇಳಿ ಕೇಳಿ ವಾಪಸ್ ಹೋಗ್ಬೇಕಾಗಿತ್ತು, ಅವ್ರು ಕರ್ಕೊಂಡು ಹೋಗಕ್ಕೆ ಆಗ್ತಾರೆ. ಅದಕ್ಕೆ ನಮಗೆ ಕೇಳೋದೇ ಇಲ್ಲ, ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಕೇಳಿದ್ರೆ ಮತ್ತೆ ಎಂದು ಬರ್ತೀಯಾರಪ್ಪ ಅಂತ ಕೇಳೋದಾಗಿದ್ರೆ, ಯಾರು ಟ್ಯಾಕ್ಸ್ ಕೊಡ್ತೀಯಾ ಅಂತ ಕೇಳಿದ್ರೆ ನೋವು ಅಂತಾನೆ ಹೇಳು. ಕೊಡೋ ತಿಸ್ಕೊಂಡೋದ್ರೆ ಕೊಡ್ತಾರೆ, ಹೊರತು ಕೊಡ್ತೀಯಾ ದಯವಿಟ್ಟು ಕೊಡ್ತೀಯಾ ಅಂದ್ರೆ ಮುಗಿದೋಯ್ತು ಕತೆ. ಇಲ್ಲ, ಹೇಳ್ಕೊಂಡೇ ಹೋಗೋದು. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ನಿರ್ದಾಕ್ಷಿಣ್ಯ ಹೇಳ್ಕೊಂಡು ಹೋಗ್ತಾರೆ. ಯಾಕೆ ಅವ್ರನ್ನೇ ಅವ್ರು ಬಿಡ್ತಾರೆ, ನಾಳೆ ಹೇಳ್ಕೊಂಡು ಹೋದ್ರೆ ಕೋರ್ಟಿನ ಅಮೀನ ಹೇಗೆ ಕೊಟ್ಟು ಹೋಗ್ತಾನಲ್ಲ ಆಟ ಐತಿ, ಹುಡುಕೊಂಡು ಹುಡ್ಕೊಂಡು ಬರ್ತಾರೆ ಹೊರತು ಬಿಡೋದಿಲ್ಲ. ಅದು ಬಹಳ ಮುಖ್ಯವಾದ ಪದ್ಧತಿ. ದೇವರನ್ನ ನಾವು ಆರಾಧನೆ ಮಾಡಬೇಕಾದ್ರೆ ಸಾವು ಅನಿಶ್ಚಿತ, ಪರೀಕ್ಷೆ ನಿಶ್ಚಿತ. ಅದು ತಯಾರಾಗಲಿಕ್ಕೆ ಅಷ್ಟು 12 ಟೈಮ್ ಇದೆ, ಏನು ಯಾವ ಕಾಲಕ್ಕಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದಾಗಿನೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧೇಚ. ಕಾಲಾನ್ ಮಕ್ಕಳಾಡಿಸುವಾಗ ಒಂದು ರೀತಿ ಕಾಲ, ಒಂದು ಚಿಕ್ಕಂದಿನಲ್ಲಿ ವಯಸ್ಸಾದಾಗ ಅನ್ನೊಂದು ಕಾಲ, ಮತ್ತೆ ಬೇರೆ ಬೇರೆ ದುಃಖ ಬಂದ ಕಾಲ, ಸುಖ ಬಂದ ಕಾಲ, ಸುಖವಾಗಲಿ ಬಹು ದುಃಖವಾಗಲಿ ಆ ಕಾಲ. ಪ್ರತಿಯೊಂದರಲ್ಲೂ ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಕೆಲವರು ಇರ್ತಾರಂತೆ. ದೊಡ್ಡ ಯೋಗಿಗಳು ಏನ್ ಮಾಡ್ತಾರಂತೆ, ಉದ್ದೇಶಪೂರ್ವಕ ಚೇಳು ಕಡಿಸ್ಕೊತಾರಂತೆ. ಯಾಕೆ ಗೊತ್ತಾ? ಚೇಳು ಕಡಿಸ ಅಯ್ಯೋ ಅಂದ್ಬಿಟ್ರೆ ಕಷ್ಟ, ನಾರಾಯಣ ಅನ್ನಬೇಕು. ಆ ಥರ ಪ್ರಾಕ್ಟೀಸ್ ಮಾಡೋದು, ಚೇಳು ಕಡಿಸ ನಾರಾಯಣ ಅಂತ ಹೇಳಬೇಕು. ಅದು ಉದ್ದೇಶಪೂರ್ವಕ. ಏನು ಆಶ್ಚರ್ಯ ಅಂದ್ರೆ ಅವರು ಸಾಧನೆಯಿಂದ ಮಿಲಿಟರಿ ಟ್ರೈನಿಂಗ್ ಅಂದ್ರೆ ಹಾಕಿ ಮರದಿಂದ ಮರಕ್ಕಾರಿ, ಅದ್ರ ಹಗ್ಗ ಹಿಡ್ಕೊಂಡು ಹಾರಿ, ಮೌಂಟೇನಿಯರಿಂಗ್ ಎಷ್ಟು ಕಷ್ಟ, ಪರ್ವತಾರೋಹಣ ಮಾಡಬೇಕಲ್ಲ ಎಷ್ಟು ಕಷ್ಟ, ಅದೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾನೆ. ಆ ಟೈಪು ಅಂತ್ಯಕಾಲಕ್ಕೆ ಏನೇನು ಬಂದರೂ ನಾವು ದೇವರನ್ನು ಮರಿಬಾರ್ದು. ಎಲ್ಲ ಜೀವನ ದುಃಖ ಬರ್ತಾನೆ ಇರುತ್ತಲ್ಲ, ಈ ಸಣ್ಣ ಪುಟ್ಟ ದುಃಖ ಬಂದಾಗಲೇ ದೇವರನ್ನು ಮರೆತು ಬಿಡ್ತೇವಲ್ಲ, ಅಂತ್ಯಕಾಲ ಸ್ಮರಣೆ ಸಾಮಾನ್ಯ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅಂತ್ಯಕಾಲದಲ್ಲಿ ದುಃಖ ಎಷ್ಟಾಗತ್ತೆ ಅಂದರೆ ಜೀವನದ ಎಲ್ಲಾ ದುಃಖಗಳು ಒಂದು, ಅದು ಒಂದೇ ದುಃಖ ಒಂದು, ಅಷ್ಟು ನೋವಾಗುತ್ತಂತೆ ಜೀವನ ಸಾಯ್ಬೇಕಾದ ಕ್ಷಣದೊಳಗೆ ಅಷ್ಟು ನೋವಾಗುತ್ತೆ. ಜೀವನದ ಅತಿ ದುಃಖಗಳು ಎರಡಂತೆ, ಒಂದು ಹುಟ್ಟೋ ಗರ್ಭವಾಸದ ದುಃಖ, ಇನ್ನೊಂದು ಮರಣ ದುಃಖ. ಹುಟ್ಟೋ ದುಃಖ, ಮರಣ ಸಾಯೋ ದುಃಖ, ಎರಡು ದುಃಖ ಭಾರಿ ಜಾಸ್ತಿ ಅಂತೆ. ಉಳಿದ ಎಲ್ಲಾ ದುಃಖಗಳು ಇನ್ಬಿಟ್ಟಿವೇನೆ ಅಷ್ಟೇ. ಬರೋದೇ ಇಲ್ಲ ಅದಕ್ಕೆ, ಅದು ಹೈಯೆಸ್ಟ್. ಅದು ಒಂದು ತುಂಬಾ ಜನ ದುಃಖ ಅಂತ ಸಾಯ್ತಾರಲ್ಲ, ಕಡಿಮೆ ದುಃಖ ಅಂತ ಜಾಸ್ತಿ ದುಃಖಕ್ಕೆ ಹೋದಾಗತ್ತೆ ಅಷ್ಟೇ. ಅವರು ಬಾಂಡ್ಲೆಯಿಂದ ಒಲೆ ಬಿದ್ದಾಗ ಆಗುತ್ತಲ್ಲ ಆ ಟೈಪ್. ಆತ್ಮಹತ್ಯೆ ಮಾಡ್ಕೊಳ್ಳೋದು ಜನ ಹೇಳಬೇಕು, ಅಲ್ಲಯ್ಯ ಎಷ್ಟೇ ದುಃಖ ಇದ್ರೂ ಬದುಕಿನಲ್ಲಿ ಸಾಯೋದಕ್ಕಿಂತ ಎಷ್ಟೋ ಆಸೆ ಅಂತ ಹೇಳಿದ್ರು. ಬದುಕಿನ ಒಂದು ದುಃಖ ಸಾಯೋದಕ್ಕಿಂತ ಭಾರಿ ಎಷ್ಟೋ ಬೆಟರ್. ಆದ್ದರಿಂದ ಸತ್ತು ಪರಿಹಾರ ಕಂಡಕ್ಕೆ ಹೋಗಬಾರದು. ಆತ್ಮಹತ್ಯೆ ಎಂಬುದು ಅತ್ಯಂತ ಭಯಾನಕವಾದದ್ದು. ಆತ್ಮಹತ್ಯೆ ಅತ್ಯಂತ ಭಯಾನಕ. ಅಲ್ಲಿ ಶಿಕ್ಷೆ ಸಿಗುತ್ತಲ್ಲ ಒಂದ್ ಕಡೆಗೆ ಇರಲಿ, ಆ ದುಃಖನೇ ಭಾರಿ ವಿಚಿತ್ರವಾದ ದುಃಖ. ಕೆಲವರು ಸುಟ್ಟುಕೊಂಡು ಸಾಯ್ತಾರೆ, ಎಷ್ಟು ಹಿಂಸೆ ಆಗ್ಬೇಕು ಲೆಕ್ಕ ಹಾಕಿ. ಎಲ್ಲಿ ಸಾವು ಸಾವೇ, ಹಾಗೆ ನೀರಲ್ಲಿ ಬಿದ್ದರೆ ಸತ್ರ ಪರವಾಗಿಲ್ಲ ಅಂತ ಕೇಳಬಾರದು. ಮತ್ತೆ ನೀರು ಪರವಾಗಿಲ್ಲ, ಇಂಜೆಕ್ಷನ್ ಸತ್ರೆ. ಎಲ್ಲ ಕಾಲಕ್ಕೂ ಕೊನೆಯ ಗಳಿಗೆಯ ದುಃಖ ದುಃಖ ದುಃಖನೇ ಅದು. ಒಂದು ಆ ದುಃಖವನ್ನು ಬದಲಾಯಿಸಲಿಕ್ಕಾಗೋದೇ ಇಲ್ಲ. ಆದ್ದರಿಂದ ಅಂತ್ಯಕಾಲದ ದುಃಖವನ್ನು ನಾವು ಅರ್ಥ ಮಾಡಿಕೊಂಡು ಸಣ್ಣ ಪುಟ್ಟು ದುಃಖಕ್ಕೆ ನಾವು ಮರೆತು ಬಿಡ್ತೇವೆ. ಅಂತ ಹೊತ್ತಿನಲ್ಲಿ ಅಂತ್ಯಕಾಲ ದುಃಖ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ಪ್ರಾಕ್ಟೀಸ್ ಮಾಡಿರ್ಬೇಕು, ತುಂಬಾ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕಾಗಿ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧೇಚ. ನನ್ನ ಸ್ಮರಣೆ ಮಾಡ್ತಿರು, ಯುದ್ಧ ಮಾಡು ಆದರೂ ಸ್ಮರಣೆ ಮಾಡು, ಅವಾಗ ಸಾಧ್ಯ. ಯುದ್ಧ ಮಾಡಿದ್ರೆ ಸ್ಮರಣೆ ಮಾಡಿದ್ರು, ಕೃಷ್ಣ ಹೇಳಿದ ಅರ್ಜುನಿಗೆ ಸಾಧ್ಯವಾಗಲಿಲ್ಲ, ಸುಮಾರಾಯ ಮಾಡಿದೆ ಅಷ್ಟೇನೆ. ಅದು ಪೂರ್ತಿ ಮಾಡಿದ್ದು ಭೀಮಸೇನ ಒಂದೇ. ಅದನ್ನು ದುಶ್ಯಾಸನ ಎದೆ ಬಗೆತನೂ ಸ್ಮರಣೆ ಮಾಡಿದ, ದುರ್ಯೋಧನ ತೊಡೆ ಹೊಡಿತನೂ ಸ್ಮರಣೆ ಮಾಡಿದ. ಈ ಉಪದೇಶ ಅರ್ಜುನನಲ್ಲಿ ಕೆಲಸ ಮಾಡಿತ್ತು, ಭೀಮಸೇನಲ್ಲಿ ಪೂರ್ಣವಾಗಿ ಕಂಡುಬಂತು. ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೋದಕ್ಕೆ ಇರಬೇಕು. ಹಾಗಿದ್ರೆ ಮೈಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯ. ಮೈಯರ್ಪಿತ ಮನೋಬುದ್ಧಿ ಮಾಮೇವ ಯಶ್ಯಸಿ ಅಸಂಶಯ. ನನ್ನಲ್ಲಿ ಬುದ್ಧಿಯನ್ನು ಅರ್ಪಿಸು, ನನ್ನಲ್ಲಿ ಮನಸ್ಸನ್ನು ಅರ್ಪಿಸು, ಆಗ ನನ್ನನ್ನೇ ಹೊಂದುತ್ತೀಯ, ಈ ಬಗ್ಗೆ ಸಂಶಯ ಪಡಬೇಡ. ಇದು ಅಶ್ಯೂರೆನ್ಸ್ ಕೊಡ್ತಾನೆ ಪರಮಾತ್ಮ. ಅಲ್ರಿ ಇಷ್ಟೆಲ್ಲ ಕಷ್ಟ ಅಂತ ಹೇಳ್ತೀರಿ, ಸತತ ಸ್ಮರಣೆ ಮಾಡಿದ್ರೆ ಬರುತ್ತೆ ಅಂತ ಗ್ಯಾರಂಟಿ ಅಂದ್ರೆ ಅದು ನಾನು ಅಶ್ಯೂರ್ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದು ನನಗೆ ಸೇರಿತ್ತು, ನೀನು ಅಷ್ಟು ಮಾಡು ಬಂದೇ ಬರುತ್ತೆ. ವಿದ್ಯಾರ್ಥಿ ಹೇಳ್ತಾನೆ, ಸರ್ ಹತ್ತದ್ದು ಬರೀರಿ ಅಂತ ಹೇಳಿದ್ದೀರಿ, ಅಲ್ಲಿಗೆ ಬರುತ್ತೆ ಅಂತ ನಿನಗೆ ಗ್ಯಾರಂಟಿ ನನಗೆ ಅಂತ ಕೇಳಿದರೆ, ಅಲ್ಲಯ್ಯ ಬರದ್ರೆ ಬರೋ ಗ್ಯಾರಂಟಿ ನಿನಗಿಲ್ಲ, ಮೊದಲೇ ಬರುತ್ತೆ ನಿನ್ನೇನು ಗ್ಯಾರಂಟಿ ಆಗಿದ್ರೆ, ಹತ್ತರ ಬರ್ದೇಲೆ ಬರೋ ಗ್ಯಾರಂಟಿ ನಿನಗಿಲ್ಲ ಅಂದಮೇಲೆ ಹೀಗಾಗಿ ಬರುತ್ತೆ, ಸಾಧ್ಯನೇ ಇಲ್ಲ. ಅದಕ್ಕೆ ಅಷ್ಟು ಮಾಡು. ಅದಕ್ಕೆ ಟೀಚರ್ಸ್ ಲೆಕ್ಕ ಹಾಕಿದ್ರೆ ಇವನಿಗೆ ಎಷ್ಟು ಹೇಳಬೇಕು, ಕೆಲವು ಹೇಳ್ತಾರೆ ನೀನು 25 ಸರ್ತಿ ಬರಿ ಅಂತ ಹೇಳ್ತಾರೆ, ಕೆಲವರಿಗೆ 10 ಸರ್ತಿ ಅಂತ ಹೇಳ್ತಾರೆ, ಕೆಲವು ಸರ್ತೆ ಬರೀ ರೀರೈಟ್ ಅಷ್ಟೇ, ಕೇಳಿ ಬರೀ ರೀರೈಟ್, ಕೆಲವರಿಗೆ ಜಸ್ಟ್ ಕರೆಕ್ಟ್ ಅಷ್ಟೇ, ಇದು ಮಾಡಿದ್ಯಾ ನೆಕ್ಸ್ಟ್ ಟೈಮ್ ಸರಿ ಬರೀ ಅಷ್ಟು, ಈಗೇನು ರೀರೈಟ್ ಇಲ್ಲೇ ಇಲ್ಲ. ಕೆಲವರಿಗೆ ಜಸ್ಟ್ ರೀರೈಟ್, ಕೆಲವರಿಗೆ 10 times, 25 times, ಕೆಲವರಿಗಂತೂ ಇಷ್ಟರ ಬರ್ಕೊಂಡು ಕ್ಲಾಸಿಗೆ ಬರಲೇಬೇಡ, ಹೋಗಿ ಕಳಿಸಿಬಿಡ್ತಾ, ಸಿಟ್ಟು ಬಂದ್ಬಿಡುತ್ತೆ ನಡಿ ಅಂತೇಳಿ. ಆ ಕೇಸ್ ಇರುತ್ತೆ. ಅದಕ್ಕೆ ಡಿಸೈಡ್ ಮಾಡೋದು ಯಾರು? ಇದನ್ನ ಕಲ್ಚರಲ್ ಟೀಚರ್ಸ್ ಅಷ್ಟೆ. ದೇವರು ನಮ್ಗೆ ಹೇಳ್ತಾನೆ, ನೀವು ಎಲ್ಲಾ ಕಾಲಕ್ಕೂ ಪ್ರಯತ್ನ ಮಾಡಿ, ಇಷ್ಟು ಸ್ಮರಣೆ ಮಾಡ್ತೀರಿ, ಉಳಿದು ನನಗೆ ಸೇರಿದ್ದು ಕೊಟ್ಟು ಅಸಂಶಯ ಸ್ಮರಣೆ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಸ್ಮರಣೆ ನಾವು ಮಾಡೋದಲ್ಲ, ದೇವರು ಕೊಡಬೇಕು, ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದೆ. ಸ್ಮರಣೆ. ಆ ಟಿಕೆಟ್ ದುಡ್ಡು ಕೊಡಬಹುದಷ್ಟೇ, ಟಿಕೆಟ್ ಕೊಡೋದು ಅವರಿಷ್ಟ, ನಮ್ಮಿಷ್ಟ ಅಲ್ಲ. ಮತ್ತು ಅಪ್ಲಿಕೇಶನ್ ಹಾಕ್ಬೋದಷ್ಟೇ ನಾವು, ಸೀಟ್ ಕೊಡೋದು ಕಾಲೇಜಿನ ಇಷ್ಟ, ನಮ್ಮಿಷ್ಟ ಅಲ್ಲ. ಅದು ದೇವರು ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ, ಆದರೆ ದೇವರು ಅಶ್ಯೂರ್ ಮಾಡ್ತಾರೆ ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳಿದ. ಆದ್ದರಿಂದ ಧೈರ್ಯವಾಗಿ ನಾವು ಮುನ್ನುಗ್ಗಬೇಕಾದ್ರೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧೇಚ. ಈ ಶ್ಲೋಕ ಅರ್ಥ ಆಗಲಿಕ್ಕೆ ಆಚಾರ್ಯ ಬರೀತಾರೆ, ಇಲ್ಲಲ್ಲ ಕೃಷ್ಣಾಮೃತ ಮಹಾನವದಲ್ಲಿ ಬರೀತಾರೆ. ಎಷ್ಟು ಸಾಧನೆ ಮಾಡಬೇಕು ನಾವು ಅಂದರೆ, ಸಾಹಾನಿಹಿ ತನ್ ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ನಮ್ಮ ದಿವಸದಲ್ಲಿ 24 ತಾಸುಗಳಲ್ಲಿ 23 ತಾಸು 59 ನಿಮಿಷ 59 ಸೆಕೆಂಡು ದೇವರು ಸ್ಮರಣೆ ಮಾಡಿ ಒಂದು ಸೆಕೆಂಡ್ ಬಿಟ್ಟರೆ ದೇವತೆಗಳಂತಾರಂತೆ, ಈ ಸೆಕೆಂಡ್ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ ಪಾಪಿಷ್ಟ ಅಂತಾರೆ, ಆ ಸೆಕೆಂಡ್ ಹಾಳು ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಇದನ್ನು ಮಾಡ್ಕೋಬೇಕಾಗಿತ್ತಲ್ಲ ಅಂತ ಹೇಳ್ತಾರಂತೆ. ಇದು ಆಶ್ಚರ್ಯ. 23 ತಾಸು 59 ನಿಮಿಷ 59 ಸೆಕೆಂಡ್ ಮಾಡಿದೆ ಅವನಿಗೆ. ನಾ ಅಷ್ಟು ಒಂದು ಸೆಕೆಂಡ್ ಮಾಡದೇ ಇದ್ದವರಿಗೆ ಏನ್ ಮಾಡ್ಬೇಕು ಲೆಕ್ಕ ಹಾಕಿ ನೋಡ, ಏನ್ ಹಾಳು ಮಾಡ್ಕೊಂಡ್ಬಿಟ್ಟ ಜನ್ಮ ಅಂತ ಕರೀತಾರೆ, ಏನ್ ಹಾಳು ಮಾಡ್ಕೊಂಡ್ಬಿಟ್ಟ ಇವನು. ಇನ್ನು ಆಲೋಚನೆ ಮಾಡಿದರೆ ಮಾ ಮನುಸ್ಮರ ಯುದ್ಧೇಚ, ಪುನಃ ಪುನಃ ಸ್ಮರಣೆ ಮಾಡು, ಯುದ್ಧವನ್ನು ಮಾಡು, ಆಗ ನಿನಗೆ ಯಾವ ಭಯ ಇರೋದಿಲ್ಲ ಅರ್ಜುನ, ನಿನಗೆ ನಾನು ಖಂಡಿತ ಭರವಸೆ ಕೊಡ್ತೇನೆ. ಅಭ್ಯಾಸ ಯೋಗಯುಕ್ತೇನ. ಅಲ್ಲ, ದೊಡ್ಡ ಸಮಸ್ಯೆಗೆ ಭಗವಂತ ಉತ್ತರ ಕೊಡ್ತಾನೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಮನಸ್ಸಲ್ಲಿ ಬಂದಿರುತ್ತೆ, ಕೆಲವು ಬರದೆ ಹೋದ್ರು ಆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಆಚಾರ್ಯರು. ಅಂತ್ಯಕಾಲ ಇಷ್ಟು ಕಷ್ಟ ಅಂತ ಹೇಳ್ತೀರಿ, ಅಂತ ಹೊತ್ತಲ್ಲಿ ಸ್ಮರಣೆ ಮಾಡಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಅಂತ ದೇಹ ಬಿಟ್ಟು ಹೋಗೋದಲ್ಲಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತೀರಿ, ಮೊದಲೇ ಸಮಸ್ಯೆ ಎಚ್ಚರಣೆ ಇರೋದಿಲ್ಲ, ಅಯ್ಯೋ ಪಾಪ ಕೋಮಷ್ಟೇದಲ್ಲೇ ಹೋಗ್ಬಿಟ್ರು ಅಂತ ಹೇಳ್ತಾನೆ. ಅವನಿಗೆ ಎಚ್ಚರಣೆ ಇನ್ನೇ ಸ್ಮರಣೆ ಮಾಡ್ತಾನೆ ಅವನು, ಅದು ಒಂದು ಸಮಸ್ಯೆ. ತುಂಬಾ ದುಃಖ ಇರುತ್ತಲ್ಲ, ಅದೊಂದು ಸಮಸ್ಯೆ. ಏನ್ ಮಾಡ್ತೀರಾಗ? ಆ ಸಮಸ್ಯೆ ಯಾರು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಅನೇಕರು ಕೇಳಿದರು, ಭದ್ರಾಚಾರ್ಯ ಬರೇ ಬರೆದಿದ್ದೇನೆ ಅಂತ ಬರೆದಿದ್ದಾರೆ ಅಂತ ಹೇಳ್ತೇನೆ ಅಂತ ಹೇಳಿದಾಗ ಯಾರೋ ಅಂದ್ರಂತೆ, ಹಾಗೆ ಕೇಳ್ತಾರೆ ಅಂತ ಯಾರೋ ಕೇಳಿದ್ರಂತೆ. ಅದಕ್ಕೆ ಉತ್ತರ ಇಷ್ಟೇ, ಅವರೊಬ್ಬರೇ ಬರೆದಿದ್ದು ತೋರಿಸ್ತಿದ್ದೀರಿ ಅದಕ್ಕೆ ಮಾತಾಡ್ತಿದ್ದೇನೆ ಅಷ್ಟೇ. ಅವರೊಬ್ಬರೇ ಬರೆದಿದ್ದಕ್ಕೆ ಮಾತಾಡ್ತಿರೋ, ನೀವು ಬೇರೆ ಕಡೆ ಇದ್ರೆ ತೋರಿಸಿ ನೋಡೋಣಂತೆ. ಈ ಪ್ರಶ್ನೆಗೆ ಉತ್ತರ ಎಲ್ಲರೂ ಇದ್ರೆ ನೀವು ಹೇಳ್ಬೋದು, ಅವಶ್ಯವಾಗಿ ಹೇಳ್ಬೋದು. ಎಲ್ಲೂ ಇಲ್ಲ, ಅವರೊಬ್ಬರೇ ಪ್ರಶ್ನೆಗೆ ಉತ್ತರ ಕೊಟ್ಟವರು. ಎಂಥ ಉತ್ತರ ಕೊಡೋದು? ಎಂಥ ಆಕ್ಚುಲಿ ಪ್ರಾಬ್ಲಮ್ ಇದು. ಒಂದು ಸಾಯೋನಿಗೆಲ್ಲ ಇಂಥ ಪ್ರಶ್ನೆ ಮಾಡಿದ್ದೆ, ಪ್ರಶ್ನೆ ಕೇಳೇ ಕೇಳ್ದೆ. ಅಲ್ಲ ಸರ್, ಹೇಗೆ ಸ್ಮರಣೆ ಮಾಡೋಣ ಹೇಳಿ ನೀವೀಗ, ಹುಡುಕಿ ತೋರಿಸಿ. ಎಲ್ಲೂ ಉತ್ತರ ಇಲ್ಲ. ಆಚಾರ್ಯ ಹೇಳ್ತಾರೆ, ದೊಡ್ಡ ರಹಸ್ಯವನ್ನು ಹೇಳ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಯಾಕೆ ಗೊತ್ತು ಅಂತ ಕೇಳಿದರೆ, ಪ್ರಾಣ ಬಿಟ್ಟು ಕರ್ಕೊಂಡು ಹೋಗೋದೇ ಅವರು, ಈ ಮಧ್ಯೆ ಎಲ್ಲರ ವಿಕೆಟ್ ಮಾಡಿಸೋದು ಅವರೇನೆ, ದೇಹ ಬಿಟ್ಟು ಹೊರಗೋಗೋದೇ ಅವರೇನೆ. ಆಭವನ್ನು ತೊಲಗೆ ಹರಿ ತಾ ತೊಲಗುವ. ಅವರು ಬರೀತಾರೆ, ಆ ಮಾತು ಕೇಳಿದ ನಿಮಗೆ ಪೂರ್ಣ ಧೈರ್ಯ ಬರೋದಾಗಲೇ. ನಾವು ನೋಡ್ತೇವೆ ಎಂಥ ಚಿತ್ರಹಿಂಸೆ ಪಡ್ತಿರ್ತಾರೆ, ಕ್ಯಾನ್ಸರ್ ಮೇಲೆ ಒದ್ದಾಡ್ತಿರ್ತಾರೆ, ಪಾಪ ವಿಚಿತ್ರ ರೋಗಗಳು ನೋಡಿದರೆ ಅಬ್ಬಾನಿಸಿಬಿಡುತ್ತಾರೆ. ಅವನು ಸ್ಮರಣೆ ಮಾಡೋಕ್ಕೆ ಇಷ್ಟ ಇಲ್ಲ, ಅವನೇನು ದೇವರು ಸ್ಮರಣೆ ಮಾಡ್ತಾನೆ ಈ ಮಧ್ಯೆ ಪಾಪ. ಇನ್ನು ಕೋಮ ಸ್ಟೇಜು ವಿಚಿತ್ರ, ಅವೆಲ್ಲ ನೋಡಿದಾಗ ಮೂರ್ಛೆ ಬಿದ್ದವನೇ ಹೋಗ್ತಾನೆ. ಕೆಲವು ಸರ್ತಿಯವನು ಸ್ಪಾಟಲ್ಲಿ ಯಾವುದೋ ಆಕ್ಸಿಡೆಂಟ್ನೊಳಗೆ ಬಂದಾಗ ನೆಕ್ಸ್ಟ್ ಮೂಮೆಂಟ್ ಸತ್ತೋಗಿರ್ತಾನೆ, ಏನು ಗ್ಯಾಪ್ ಕೂಡ ಇರೋದಿಲ್ಲಲ್ಲ. ಮತ್ತೇನು ಕ್ರಶ್ ಆಗಿಬಿಡ್ತಾನೆ, ಏನು ಸ್ಮರಣೆ ಮಾಡ್ತಾನೆ ಅವನು ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಇವೆಲ್ಲ ಸರಿನೇ, ಆದರೆ ಒಂದು ಮರೆತು ಬಿಡಬೇಡಿ. ಸ್ಮರನ್ ದೇಹಂ ಜಜನ್ ಕಶ್ಚಿತ್. ಯಾವುದೇ ಒಬ್ಬ ವ್ಯಕ್ತಿ ದೇಹ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಇದೆಯಲ್ಲ, ಆ ಕಾಲಕ್ಕೆ ಎಚ್ಚರ ಇದ್ದೇ ಇರುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಣ ಹೋಗ ಪರ್ಟಿಕ್ಯುಲರ್ ಮೊಮೆಂಟ್ನಲ್ಲಿ ಪ್ರತಿಯೊಬ್ಬರಿಗೆ ಎಚ್ಚರ ಇರುತ್ತೆ. ಅಷ್ಟೇ ಅಲ್ಲ, ಆ ಕರೆಕ್ಟ್ ಮೊಮೆಂಟಲ್ಲಿ ನಡುಕ ಭವೇ ದುಃಖ ಇರೋದಿಲ್ಲ ಅಂತ ಹೇಳ್ತಾರೆ. ಎರಡೆರಡು ಆ ಕ್ಷಣದೊಳಗೆ ಪ್ರತಿಯೊಬ್ಬನಿಗೂ ಎಚ್ಚರ ಇರುತ್ತೆ, ಮತ್ತೆ ದುಃಖನೂ ಇರೋದಿಲ್ಲ. ಆದ್ರೆ ಸ್ಮರಣೆ ಮಾಡಲು ಕ್ಲಿಯರ್ ಆಗಿರುತ್ತೆ ಆ ಸಮಯದೊಳಗೆ. ಮತ್ತೆ ಮಾಡಿಬಿಡ್ತೇವಲ್ಲ ಅಂತ ಕೇಳಿದರೆ, ಸ್ಟಫೇ ಇಲ್ಲಲ್ಲ ಏನು ಮಾಡ್ತೀವಿ ಅಂತ ಕೇಳ್ತಾರೆ. ಅದೇ ಫಜೀತಿ ಆಗಿರೋದು, ಕರೆಕ್ಟಾಗಿ ಒಳ್ಳೆ ಪೇಪರ್ ಕೊಟ್ಟಿದ್ದಾರೆ ಬರದೇ ಇಲ್ಲಲ್ಲ, ಅದು ಸಮಸ್ಯೆ ಆಗಿರೋದು. ವಿದ್ಯಾರ್ಥಿಗೆ ಎಲ್ಲ ಸಾರಿ ಎಲ್ಲ ಹೇಳ್ತಿರಲ್ಲ ಬರೀದಿ ಅಂತೇಳಿ, ಪೇಪರ್ ಹೋಗಿದೆಲ್ಲ ಅಂತ ಕೇಳಿದರೆ ಅವ್ರು ಕೊಡ್ತಾರೆ, ಯಾಕೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರು ಕೊಡ್ತಾರೆ. ಬಟ್ ಬರೀ ಅಷ್ಟ ಇರಬೇಕು, ಉತ್ತರ ಅವ್ರು ಕೊಡೋದಿಲ್ಲ, ಪೇಪರ್ ಕೊಡ್ತಾರೆ ಅಷ್ಟೇ. ಅವರು ಅನುಕೂಲತೆ ಸಾಕಷ್ಟು ಇರುತ್ತಾಗ ಆ ಮೊಮೆಂಟ್ನಲ್ಲಿ ಇದು ತುಂಬಾ ಅಪೂರ್ವವಾದ ಉತ್ತರ. ಯಾವ ವಿಜ್ಞಾನ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಇದಕ್ಕೆ. ಆಚಾರ್ಯ ಕೊಟ್ಟ ಉತ್ತರ ಬಹಳ ಅಪೂರ್ವವಾದ ಉತ್ತರ. ಆ ಪರ್ಟಿಕ್ಯುಲರ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಲ್ಲಿ ಮಾತ್ರ ಪ್ರತಿಯೊಬ್ಬರು ಎಚ್ಚರ ಇರುತ್ತೆ ಅಂತ ಹೇಳಿದ್ದ. ಅಂದ್ರೆ ಕೋಮಾದಲ್ಲಿರೋನು ಕೂಡ ನಮಗೆ ಗೊತ್ತಾಗೋದಿಲ್ಲ, ಅವನು ಎಚ್ಚರ ಇದ್ದೇ ದೇಹ ಬಿಡುತ್ತಾನೆ ಹೊರತು ಎಚ್ಚರ ಇಲ್ಲದೆ ದೇಹ ಬಿಡೋದಿಲ್ಲ. ಇದು ಇಂಪಾರ್ಟೆಂಟ್. ಅಂದ್ಮೇಲೆ ಎಚ್ಚರ ಇರುತ್ತೆ ಅಂತ ಆಯ್ತಲ್ಲ, ಎರಡನೇದು ಅದು ಸರಿ. ತುಂಬಾ ದುಃಖ ಇದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅದಕ್ಕೆ ಹೇಳ್ತೇನೆ, ತುಂಬಾ ದುಃಖ ಆ ಕ್ಷಣದಲ್ಲಿ ಇರೋದಿಲ್ಲ, ಹೋಗ್ಬೇಕಾದ್ರೆ ಹೋಗ್ಬಿಡ್ತಾನೆ ಅಂತ ಹೇಳಿದ್ರು. ಆ ಕ್ಷಣದ ಎರಡು ಸಮಸ್ಯೆಗೆ ಉತ್ತರ ಇದೆ. ಆದ್ದರಿಂದ ಆಚಾರ್ಯರು ಕೊಟ್ಟ ಉತ್ತರ, ಅವರೊಬ್ಬರೇ ಕೊಟ್ಟ ಉತ್ತರ, ಸ್ಪಷ್ಟ ಉತ್ತರ. ಆಗ ನಾವು ಸಂಶಯ ಪಡೋ ಪ್ರಸಂಗ ಬರೋದೇ ಇಲ್ಲ, ತೀರಾ ಸ್ಮರಣೆ ಮಾಡೋ ಸಾಧ್ಯವಾಯ್ತಾರೆ, ಅದು ಸ್ಪಷ್ಟವಾಗಿ ಸ್ಮರಣೆ ಮಾಡಕ್ಕೆ ಬರುತ್ತಾದ್ದರಿಂದ ಸಾಧ್ಯ. ಈ ದೃಷ್ಟಿಯಲ್ಲಿ ಸ್ಮರನ್ ದೇಹನ್ ತ್ಯಜನ್ ದೇಹಂ, ದೇಹ ಬಿಡತಕ್ಕಂಥ ಮೊಮೆಂಟ್ ವೆರಿ ಇಂಪಾರ್ಟೆಂಟ್. ದೇಹ ಬಿಡತಕ್ಕಂಥ ಮೊಮೆಂಟ್ ಇಂಪಾರ್ಟೆಂಟ್. ಆ ಮೊಮೆಂಟ್ ಅಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಇದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಜಡಭರತರಾಜನ ಕಥೆ ನೋಡಿದ್ವಿ ನಾವು. ಒಳ್ಳೆ ಇನ್ನೇನು ಏಣಕುಣಕ ಏಣಕುಣಕ ಅಂತ ಅಂದ, ಕೊನೆಗೆ ಸತ್ತ, ಹೊಗೆಯೇ ಬಿಟ್ಟ, ಏಣಕುಣಕವಾಗಿಯೇ ಹುಟ್ಟಿದ. ಒಂದು ಪ್ರಸಂಗ, ಭೀಷ್ಮರಿದ್ದಾರೆ, ಭೀಷ್ಮಾಷ್ಟಿ ನಾವು ಕೇಳೇ ಕೇಳ್ತೇವೆ. ಪಕ್ಕದಲ್ಲಿ ಕೃಷ್ಣ ಕೂತಿದ್ದಾನೆ, ಭೀಷ್ಮರ ಪಕ್ಕದಲ್ಲೇ ಕೂತಿದ್ದಾನೆ. ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಪಾಪ ಕೃಷ್ಣನ ಮುಂದೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಅಂಥ ಒಂದು ಯೋಗ ಎಷ್ಟನ ಸಿಗ್ಲಿಕ್ಕೆ ಸಾಧ್ಯ ಉಂಟು ಜನ್ಮದೊಳಗೆ? ಪಕ್ಕದಲ್ಲಿ ಭೀಮಾದಿಗಳು ಕೂತಿದ್ದಾರೆ. ವಿಶೇಷವಾದಂಥ ಕುರುಕ್ಷೇತ್ರದ ಪುಣ್ಯಸ್ಥಳ, ಮತ್ತೆ ಜೊತೆಗೆ ಕುರುಕ್ಷೇತ್ರದ ಹೆಸರು ಹೇಳಿದ್ರೆ ಸಾಕಂತೆ ಸ್ನಾನ ಮಾಡಿದ ಪುಣ್ಯ ಬರುತ್ತಂತೆ. ಅಂದರೆ ಕುರುಕ್ಷೇತ್ರ ಅಂತೇಳಿ ಸ್ನಾನ ಬಿಟ್ಟು ಬಿಡಬಾರದು. ಆಮೇಲೆ ಅದೊಂದು, ಮತ್ತೆ ಯಾವುದೇ ಒಂದು ಪದ ಇಮ್ಮಿಡಿಯೇಟ್ ಮನುಷ್ಯ ದುರುಪಯೋಗ ಮಾಡ್ಕೋತಾರೆ ಅನಿವಾರ್ಯವಾದರೆ. ಕುರುಕ್ಷೇತ್ರ ಸ್ನಾನ ಮಾಡ್ತಾ ಕುರುಕ್ಷೇತ್ರ ಅಂದ್ರೆ ಭಾರಿ ಭಾರಿ ಪುಣ್ಯ ಅಂತ ಹೇಳುತ್ತಾರೆ. ಅಂತಹ ಸ್ಥಳ, ಅಂತ ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಕಲ್ಲ, ಕೃಷ್ಣನೇ ಕೂತಿದ್ದಾನೆ ಪಕ್ಕದಲ್ಲಿ. ಏನು ಭೀಷ್ಮರೈತೆ ಮಾತಾಡಿಸ್ತಾನೆ ಜೊತೆಗೆ, ಹೇಗಿದ್ದೀರಿ ಹೇಗಿದ್ದೀರಿ, ಯೋಚನೆ ಮಾಡಿಬೇಡಿ, ನಿಶ್ಚಿಂತೆಯಾಗಿ ಹೋಗಿಬೇನೆ ಅಂತ ಭಗವಂತ ಹೇಳುತ್ತಾನೆ. ಇನ್ನೇನು ದೇಹ ಬಿಡ್ತಾ ಇದ್ದಾರೆ, ದೇಹ ಬಿಟ್ಟಿದ್ದು ವರ್ಣನೆ ಮಾಡ್ತಾ ಬರ್ತಾರೆ. ನಿಧಾನವಾಗಿ ಅವರ ದೇಹ ಪ್ರಾಣಶಕ್ತಿ ಮೇಲಕ್ಕೆ ಬರಲಿಕ್ಕೆ ಶುರುವಾಯ್ತಂತೆ. ಕೃಷ್ಣ ನೋಡ್ತಾ ನೋಡ್ತಾ ಸ್ಮರಣೆ ಮಾಡ್ತಾನೆ ಇದ್ದಾರೆ, ಮೇಲಕ್ಕೆ ಬರ್ತಾನೆ ಇದೆ ಪ್ರಾಣಶಕ್ತಿ. ಆ ಬಂತು ಬಂತು ಬಂತು, ಅದು ಹುಬ್ಬನ್ನು ದಾಟಿತು, ಬ್ರಹ್ಮರಂಧ್ರದವರೆಗೂ ಬಂದಿದೆ. ಇನ್ನೇನು ಅವರ ಹೋಗಿಬಿಟ್ರೆ ಮುಕ್ತಿ ಹೋಗೇ ಬಿಡಬೇಕು ಆ ಟೈಮ್ನೊಳಗೆ. ಏನು ಆಶ್ಚರ್ಯ ಗೊತ್ತಾ, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಲ್ಲಿ ಕೃಷ್ಣ ಸ್ಮರಣೆ ಮಾಡಲಿಲ್ಲವಂತೆ, ಹೊಸ ಒಂದು ಸ್ಮರಣೆ ಮಾಡಿದರಂತೆ, ಹೊಸ ರೂಪಕ್ಕೆ ಹೊರಟು ಮೂರು ರೂಪಕ್ಕೆ ಹೋಗಿಬಿಡ್ತಾನೆ. ಆ ಇದು ಸರ್ಕಲ್ ನಲ್ಲಿ ಸ್ವಲ್ಪ ರೂಟ್ ಚೇಂಜ್ ಆದ್ರೆ ಮೂರು ಎಲ್ಲ ಹೊರಟೋಗ್ಬಿಡ್ತಾನು. ಸ್ವಲ್ಪ ರೂಟ್ ಚೇಂಜ್ ಆದ್ರೆ ನಾಲ್ಕು ಇದೆ, ಒಂದು ಆಪೋಸಿಟ್ ಡೈರೆಕ್ಷನ್ ಹೋದ್ರೆ ಸಿ ಇದು ಎಲ್ಲ ಹೊರಟೋಗ್ಬಿಡ್ತಾನೆ. ಇವತ್ತು ಆ ಪರ್ಟಿಕ್ಯುಲರ್ ಸರ್ಕಲ್ ಇದ್ದ ಲೆಕ್ಕ ಅದು ಅಲ್ಲಿ ಡೈವರ್ಟ್ ಆಯ್ತಂತೆ. ಆ ಕ್ಷಣದಲ್ಲಿ ಮುಕ್ತಿ ಹೋಗಲಿಲ್ಲ ಅವರು. ಅವರು ತಮ್ಮ ಮೂಲ ರೂಪ ಜೀವನಾಮಕ ವಸು ಅಲ್ಲಿಗೆ ಹೋಗ್ತಾರೆ. ಅಥ ಕೃಷ್ಣ ಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂಗತೆ ಆಚಾರ್ಯರ ಮಾತು. ಭೀಷ್ಮರು ಕೃಷ್ಣನ ಸ್ಮರಣೆ ಮಾಡ್ತೇನೆ ದೇಹ ಬಿಡಲಿಲ್ಲ, ಕೃಷ್ಣ ಮನುಸ್ಮೃತ್ಯ ಸ್ಮರಣೆ ಮಾಡಿ ಆಮೇಲೆ ಮರ್ತ ದೇಹ ಬಿಟ್ಟುಬಿಟ್ರು ಅಂತ ಹೇಳ್ತಾರೆ. ಮರ್ತ ತಮ್ಮ ಸ್ಮರಣೆ ಮಾಡ್ಕೊಂಡು ದೇಹ ಬಿಟ್ಟುಬಿಟ್ರಂತೆ ಮೂಲ ರೂಪಕ್ಕೆ ಹೋಗಿಬಿಡ್ತಾರೆ ತಮ್ಮ. ಅದಕ್ಕೆ ಹೇಳ್ತಾರೆ ಆಚಾರ್ಯರು, ತುಂಬಾ ಆಚಾರ ಬರೋದು ಏನು ಅರ್ಥ ಭಾಷೆ ಬರೆದಿದ್ದಲ್ಲಿ, ಕೊನೆಗೆ ಸ್ಮರಣೆ ಮಾಡಿ ಸಾಯಿರಿ, ಸ್ಮರಣೆ ಮಾಡಿ ಸಾಯಬೇಕು ಅಂತ ಎಲ್ಲ ಅರ್ಥ ಬರೆದಿದ್ದಷ್ಟೇ. ಸ್ಮರಣೆ ಮಾಡಿ ಸಾಯಬೇಕು, ಸ್ಮರಣೆ ಮಾಡಿ ಸಾಯಬೇಕು. ಆಚಾರ ಬೇರೆ ತರ ತಪ್ಪೋದು, ಹಾಗೆ ಬರೀಬಾರದು. ಸ್ಮರಣೆ ಮಾಡಿ ಸಾಯಿರಿ ಅಲ್ಲ, ಸ್ಮರಣೆ ಮಾಡ್ತಾನೇ ಸಾಯಿರಿ ಅಂತ ಆಚಾರ ಹೇಳ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಲೆಕ್ಕ ಆಯ್ತು. ಹುಷಾರಾಗಿದ್ದು ಡ್ರೈವ್ ಮಾಡ್ರಿ ಅಂದ್ರೆ, ಹುಷಾರಾಗಿದ್ದು ಆಮೇಲೆ ಡ್ರೈವ್ ಮಾಡ್ರಿ ಅಂದ್ರೆ, ಮೊದಲು ಹುಷಾರಾಗಿದ್ದು ಡ್ರೈವ್ ಮಾಡ್ತಾ ನಿದ್ದೆ ಮಾಡಿಬಿಟ್ಟು, ಹಾಗಲ್ಲ. ಡ್ರೈವ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು, ಅದು ವಿಚಾರ. ಹುಷಾರಾಗಿದ್ದೇ ಡ್ರೈವ್ ಮಾಡಿ ಅಂತ ಈ ಮಾತು ಅರ್ಥ ಮಾಡಿಕೊಂಡ್ರೆ, ಆ ಕ್ಷಣದಲ್ಲಿ ದೇವರು ಸ್ಮರಣೆ ಮಾಡೇ ದೇಹ ಬಿಡಬೇಕೆ ಹೊರತು ಎಂದೋ ಸ್ಮರಣೆ ಮಾಡಿ ದೇಹ ಬಿಟ್ಟರೆ ಸಾಲದು. ಅದಕ್ಕೆ ಬೇಕಾದದ್ದು ಭೀಷ್ಮರಿಗೆ ಹಾಗಾದ್ರೆ ಉಳಿದೋರು ಗತಿ ಏನಾಗಬೇಕು? ಭೀಷ್ಮರಿಗೆ ಯಾಕೆ ಹಾಗಾಯ್ತು ಅಂತ ಕೇಳಿದ್ರೆ, ಭಗ ನಮಗೇನು ಬಿಡಿ ಸ್ವಾಮಿ ಅವರಿಗೆ ಹಾಗಾಯ್ತು ರಮಗಂಟೆ ನೋಗುತ್ತಾ ಇದ್ರೆ, ಯೋಚನೆ ಕೂಡ ಮಾಡಾಗಿಲ್ಲ ಅಂದ್ರೆ ಇಲ್ಲ, ಅವರು ಆಗಲೇ ಮುಕ್ತಿ ಹೋಗ ಇರಲಿಲ್ಲ, ಅವರು ಮೂಲ ರೂಪಕ್ಕೆ ಹೋಗಿ ಬೇರೆ ಪ್ರೊಸೀಜರ್ ಇದೆ ಅವರಿಗೆ, ಅದಕ್ಕೆ ಅವ್ರಿಗೆ ಹಾಗಾಯ್ತೆ ಹೊರತು ಉಳಿದವರಿಗೆ ಹಾಗಾಗೋದಿಲ್ಲ. ಸಾಧನೆ ಪೂರ್ತಿಯಾಗಿದ್ರೆ ಅಷ್ಟೇ, ಸಾಧನೆ ಪೂರ್ತಿಯಾಗಿದ್ರೆ ಪರಮಾತ್ಮ ಸ್ಮರಣೆ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಸತತ ಸ್ಮೃತಿಯನ್ನು ಮಾಡಬೇಕು. ಅಭ್ಯಾಸ ಯೋಗಯುಕ್ತೇನ ಚೇತಸಾನನ್ಯಗಾಮಿನ, ಇದು ಮುಂದಿನ ಮಾತು. ಯಾವಾಗ ಅಭ್ಯಾಸ ಯೋಗಯುಕ್ತೇನ, ಅಭ್ಯಾಸ ಯೋಗ ಆಚಾರ ಅರ್ಥ ಬರೀತಾರೆ, ಅಭ್ಯಾಸ ಏವ ಯೋಗ, ಅಭ್ಯಾಸ ಮಾಡಿ 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 ಯೋಗ ಸಿದ್ಧಿ ಪಡೆದಿದ್ರೆ ಚೇತಸ ಅನನ್ಯಗಾಮಿನ, ಇನ್ನೊಂದು ಕಡೆ ಮನಸ್ಸು ಹೋಗಬಾರದು, ಏಕಾಗ್ರತೆಯಿಂದ ಇರಬೇಕು. ಹಾಗೆ ಇದ್ರೆ ಖಂಡಿತವಾಗಿ ಪುರುಷಂ ಸಪರಂ ಪಾರ್ಥ, ಅಂಥ ಪರಮಂ ಪುರುಷಂ ದಿವ್ಯಂ ಪಾರ್ಥ ಯಾತಿ ಅನುಚಿಂತಯನ್, ಪಾರ್ಥ ಅಂತ ಅಂಥ ಸಮಯದಲ್ಲಿ ಹೀಗಿದ್ರೆ ಮಾತ್ರ ಅನುಚಿಂತಯನ್, ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಜೀವ ದಿವ್ಯಂ ಪರಮಂ ಪುರುಷಂ ಯಾತಿ, ದಿವ್ಯನಾದ ಪರಮನಾದ ಭಗವಂತನಾದ ಶ್ರೀಹರಿಯನ್ನ ತಲುಪ್ತಾನೆ. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಾಧ್ಯ ಇಲ್ಲ. ಎಷ್ಟೋ ಜನ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟು, ಅಯ್ಯೋ ಇಲ್ಲೆಲ್ಲ ವಾಸಿ, ಅಮೆರಿಕಾದಲ್ಲಿ ಒಂದು ಸರ್ತಿ ಏನಾದರೂ ಮಿಸ್ ಆಯಿತು ಅಂತ ಕೇಳಿದರೆ ಮತ್ತೆ ಸಿಗಬೇಕಾದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ಮತ್ತೆ ಸಕ್ಸಸ್ ಸಿಗೋದಿಲ್ಲ. ಅದು ಅಷ್ಟು ದೂರ ಕಾಯ್ಬೇಕಾಗತ್ತೆ. ಇನ್ನೊಂದು ತಪ್ಪು ಸೈಜ್ ಮಾಡೋದು, ಕೆಲವು ಸರ್ತಿ ಮೆಜೆಸ್ಟಿಕ್ ಅಂತ ಸ್ವಲ್ಪ ತಪ್ಪಾಗಿಬಿಟ್ರೆ ಒಂದು ಕ್ರಾಸಿಂಗ್ ಹೆಚ್ಚು ಕಡಿಮೆ ಆದರೆ ಎಷ್ಟು ರೌಂಡ್ ಹೊಡಿಬೇಕಾಗುತ್ತೆ ಲೆಕ್ಕ ಆಯ್ತು. ಯೋಚನೆ ಮಾಡೋಣ, ಜೀವ ಎಷ್ಟು ಜನ್ಮ ಸುತ್ತಬೇಕಾಗತ್ತೆ ಆಮೇಲೆ? ಆ ದೃಷ್ಟಿಯಿಂದ ಇನ್ನೂ ಅನೇಕ ವಿಚಾರವನ್ನು ಆಚಾರ ಹೇಳ್ತಾ ಬರ್ತಾರೆ, ಮುಂದೆ ನೋಡ್ತೇನೆ. ಅವರು ಇನ್ನು ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿದಿರಿ, ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ತುಂಬಾ ಜನ ನಾರಾಯಣ ನಾರಾಯಣ ಅಂತ ಸಾಯ್ತಾರಲ್ಲ, ಅಂದ್ರೆ ಏನು ಪ್ರಯೋಜನ ಇಲ್ಲ. ದೇವರ ಸ್ಮರಣೆ ಮಾಡಬೇಕು ಅಂತ ಹೇಳ್ತಿರೋದಲ್ಲಿ, ಉಚ್ಚಾರಣೆ ಮಾಡಬೇಕು ಅಂತ ಹೇಳಿಲ್ಲ, ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಮರಣೆ ಅಂದ್ರೆ ಅರ್ಥ ತಿಳ್ಕೊಂಡು ತಿಳಿಬೇಕಾದ್ರೆ ಮತ್ತೆ ಯಾವ ರೀತಿ ಸ್ಮರಣೆ ಮಾಡಬೇಕು? ಅನೇಕರು ನಾಮ ಉಚ್ಚಾರಣೆ ಮಾಡಿದ್ರೆ ಮೋಕ್ಷ ಅಂತ ತಿಳ್ಕೊಂಡಿದ್ದಾರೆ. ನಾಮ ಉಚ್ಚಾರಣೆಯಿಂದ ಮೋಕ್ಷ ಅಲ್ಲ, ಭಗವಂತನ ಹೆಸರಿನ ಅರ್ಥ ತಿಳ್ಕೊಂಡು ಉಚ್ಚಾರಣೆ ಮಾಡಬೇಕು.
ಹೀಗೆ ಮಾಡಬೇಕು ಅಂತ ಭಗವಂತ ಹೇಳಿದ. ಕವಿಂ ಪುರಾಣಂ ಮನುಷ್ಯಾಸಿ ತಾರಂ ಅಣೋರಣೀಯಾಂಸಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ನಾಂಥ ಆದಿತ್ಯವರ್ಣಂ ತಪಸಃ ಪರಸ್ತಾತ್. ಹೀಗೆ ದೇವರ ಸ್ಮರಣೆ ಮಾಡಬೇಕು. ಇದೆಲ್ಲ ಟೆಕ್ಸ್ಟ್ ಅದು ಒಂದು ಅಂತ್ಯಕಾಲ ಈ ಚಿತ್ರ ನಮ್ಮ ತಲೆಯಲ್ಲಿ ಬಂದಿರಬೇಕು. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಂ ಅನುಸ್ಮರೇತ್ ಯಹ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಈ ರೀತಿ ದೇವರ ಚಿಂತನೆ ಮಾಡಬೇಕು. ಕವಿಂ ಅಂತ ಚಿಂತನೆ ಮಾಡಬೇಕು. ಅಂದ್ರೆ ಕವಿ ಅಂದ್ರೆ ಪೊಯೆಟ್ ಅಂತ ಅರ್ಥ ಅಲ್ಲ, ಮತ್ತೆ ನಮ್ಮ ಕವಿ ಅಂದ್ರೆ ಪೊಯೆಟ್ ಅಂತ ಆಗಿಬಿಡ. ಕವಿ ಅಂದ್ರೆ ದೇವರನ್ನು ಕವನ ಬರೆದು ಅವನು ಚಿಂತನೆ ಮಾಡೋದಲ್ಲ. ಸಂಖ್ಯಾವಾನ್ ಪಂಡಿತ ಕವಿ, ಕವಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಪರಮಾತ್ಮನ ಸರ್ವಜ್ಞ ಅಂತ ಚಿಂತನೆ ಮಾಡಿ. ಎಲ್ಲವನ್ನೂ ಬಲ್ಲವನು ದೇವರ ವೈಶಿಷ್ಟ್ಯ, ಎಲ್ಲವನ್ನೂ ಬಲ್ಲವನು. ಕೃಷ್ಣ ಹಿಂದೆ ಹೇಳಿದ್ದಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನೆ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಆದ್ದರಿಂದ ಪರಮಾತ್ಮನ ಹಾಗೆ ಚಿಂತನೆ ಮಾಡಿ. ಸರ್ವಜ್ಞ. ಎಕ್ಸಾಮಿನರಿ ಪೇಪರ್ ಕೊಡಬೇಕಾದ್ರೆ ಅವರಿಗೆ ಗೊತ್ತಿದೆ ಅಂತ ಕೊಡ್ತಾನೆ, ಗೊತ್ತಿಲ್ಲ ಅಂತ ಕೊಡ್ತಾನೆ? ಅವನು ಗೊತ್ತಿದ್ರೆ ತಾನೇ ವ್ಯಾಲ್ಯೂ ಮಾಡ್ಲಿಕ್ಕೆ ಬರೋದು. ಪರಮಾತ್ಮ ಎಲ್ಲವನ್ನೂ ಬಲ್ಲವನು. ಕ್ರತೋಸ್ಮರ ಸ್ಮರ ಅಂತ ಈಶಾವಾಸ್ಯ ಉಪನಿಷತ್. ಭಗವಂತ ನಮ್ಮ ಸಾಧನೆಯೆಲ್ಲ ನೀನು ಬಲ್ಲವನು. ಪರಮಾನುಗ್ರಹ ಮಾಡುವ ಚಿಂತನೆ ಮಾಡಿಕೊಡಬೇಕು, ಅವ್ರು ಬಿಡಬೇಕವರು ಹಾಗೆ ಅಲ್ಲ. ಪುರಾಣಂ ಪರಮಾತ್ಮ ಪುರಾಣ ಅಂದ್ರೆ ಪುರಾಣ ಕೇಳ್ತಾ ಸಾಯ್ಬೇಕು ಹಾಗಲ್ಲ. ಪುರಾಣಂ ಪರಮಾತ್ಮ ಪುರಾಣ, ಪುರಾ ಅನತೀತಿ ಪುರಾಣ, ಅನಾದಿ ನಿತ್ಯ ಪರಮಾತ್ಮ. ಇವತ್ತು ನಿನ್ನೆಯವನಲ್ಲ ದೇವರು. ಅನಾದಿ ಆಕಾಶ ಏನು ಸೃಷ್ಟಿ ಆಯ್ತು ಅಂದ್ರೆ ಅರ್ಥ ಏನದಕ್ಕೆ? ಆಕಾಶ ಸದಾಕಾಲ ಇದೆ, ಭಗವಂತ ಸದಾಕಾಲ ಇದ್ದಾನೆ. ಅನಂ ಮತ್ತೆ ಮತ್ಸ್ಯಾದಿ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಪುರ ಅಂದ್ರೆ ದೇಹ, ಪುರಾಣಿ ದೇಹಾದಿ ಅನತೀತಿ ಪುರಾಣ, ಮತ್ಸ್ಯಕೂರ್ಮಾದಿ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡಿ. ಮುಂದೆ ಅನುಶಾಸಿತಾರಂ, ಶಾಸಿತ ಪರಮಾತ್ಮ ಶಾಸಕ, ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾಚಿತ ಶೂರವರೇಶ ಸರ್ವ ನಿಯಾಮಕ ಅಂತ ಅರ್ಥ. ಪರಮಾತ್ಮನಿಗೆ ಅದು ಎಂದು ಅಂಜದೇ ಇರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಸರ್ಮಾದೇವಿ ಭಗವಂತನ ಸಾಕ್ಷಾತ್ ಪತ್ನಿ, ಉಳಿದವರೆಲ್ಲ ಆಜ್ಞಾಧಾರಕರು. ಕಲತ್ರಂ ಕಮಲ ಯಶ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾ ಸೇವಕ ತಸ್ಮೈ ನಮೋ ವಿಶ್ವ ಕುಟುಂಬಿನೇ. ದೇವರ ಪೂರ್ವವಾದ ಚಿತ್ರ, ಇಡೀ ವಿಶ್ವ ಭಗವಂತನ ಅಧೀನದಲ್ಲಿದೆ, ಅದನ್ನು ಚಿಂತನೆ ಮಾಡಬೇಕು. ಅನುಶಾಸಿತಾರಂ, ಆಮೇಲೆ ಅಣೀಯಾಂಸಂ, ಅಣೋಹೋ ಅಪಿ ಅಣೀಯಾಂಸಂ, ಅಣುವಿಗಿಂತ ಅಣು ಆಗಿದ್ದಾನೆ ಪರಮಾತ್ಮ, ಅತ್ಯಂತ ಸೂಕ್ಷ್ಮರೂಪ ಪರಮಾತ್ಮ.